ಆಸೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿತಿರಿಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಶ ಶತ್ರುಾತ್ಮಕಸ್ಯ ವಿಷ್ಣುರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಸಂಕಲ್ಪ ವಚನೆ ಹೌದು, ವಿಷ್ಣು ತೀರ್ಥರದತ್ತು ಮಹಾಶಿವರಾತ್ರಿ ಎರಡು ಸೇರಿ ಸಂಕಲ್ಪ ವಚನೆ. ಸೈಷಾಹಿ ಉಪನಿಷತ್ ಬ್ರಾಹ್ಮಿ ಪೂರ್ವೇಶಾಂ ಪೂರ್ವರಿಧೃತ ಶ್ರದ್ಧಯಾ ಧಾರಯೇತ್ಯಸ್ತಾಂ ಕ್ಷೇಮಂ ಗಚ್ಚೇತ್. ಅದಕ್ಕೇನು ಹೇಳಿದ್ರು, ಈಗ ಪ್ರಶ್ನೆ ಕೇಳಿದರು, ಪರಮಾತ್ಮ ಅನಿರ್ದೇಶ್ಯ ಅಂತ ಹೇಳ್ತೀರಿ ಮತ್ತು ನಿರ್ಗುಣ ಅಂತ ಹೇಳ್ತೀರಿ. ಅನಿರ್ದೇಶ್ಯನಾದ ಪರಮಾತ್ಮನನ್ನು ವೇದಗಳು ಹೇಗೆ ನಿರ್ದೇಶ ಮಾಡುತ್ತೆ, ಅದೇ ರೀತಿ ಗುಣವನ್ನು ಹೇಳ್ತಕ್ಕಂಥ ವೇದಗಳು ನಿರ್ಗುಣದ ಬಗ್ಗೆ ಹೇಗೆ ಹೇಳುತ್ತೆ. ಕಥಂ ಚರಂತೆ ಶ್ರುತಯ ಸಾಕ್ಷಾತ್ ಸತಸತ್ಪರೇ, ಅವರು ಸತ್ವ ಅಸತ್ವಗಳ ಮೇಲಿದ್ದ ಮೇಲೆ ಶ್ರುತಿ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಉತ್ತರ ಕೊಡ್ತಾರೆ. ಬುದ್ಧಿ ಇಂದ್ರಿಯ ಮನಃ ಪ್ರಾಣಾನ್ ಜನಯ ಜನಾನಾಂ ಅಸೃಜತ್ ಪ್ರಭು ಮಾತ್ರಾರ್ಥಂ ಮಾತ್ರಾರ್ಥಂಚ ಭವಾರ್ಥಂಚ ಆತ್ಮನೇ ಕಲ್ಪನಾಯ ಚ. ಪರಮಾತ್ಮ ಬುದ್ಧಿ ಇಂದ್ರಿಯ ಮನಸ್ಸು ಎಲ್ಲ ಯಾತಕ್ಕೆ ಕೊಟ್ಟಿದ್ದಾನೆ ಅಂದರೆ ತನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ದೇವ್ರ ಮಹಿಮೆ ಡೈರೆಕ್ಟ್ ಅರ್ಥ ಆಗೋದಿಲ್ಲ ಅಂತಲೇ ಏನು ಮಾಡಿದ್ದಾನೆ ಪರಮಾತ್ಮ, ಜಗತ್ತನ್ನು ತೋರಿಸಿದ್ರಿಂದ ಅರ್ಥ ಮಾಡಿಕೊಡಿ ಅಂತ ಹೇಳ್ತಾನೆ. ತುಂಬ ಅಬ್ಸ್ಟ್ರಾಕ್ಟ್ ಥಿಂಗನ್ನು ಫ್ರಮ್ ನೋನ್ ಟು ಅನ್ನೋನ್ ಹೋಗಬೇಕು, ಅದಕ್ಕೆ ಜಗತ್ತು ನಮ್ಗೆ ಅರ್ಥ ಆಗುತ್ತೆ. ಜಗತ್ತನ್ನು ಅರ್ಥ ಮಾಡಿಕೊಂಡ್ಮೇಲೆ ಇದು ಜನ್ಮಾಧಿಕಾರ್ಥ ಯಾರು ಅಂತ ಯೋಚನೆ ಮಾಡಿದಾಗ ಆಗ ದೇವ್ರ ಮಹಿಮೆ ಗೊತ್ತಾಗುತ್ತೆ. ಆ ರೀತಿ ಮಾಡಿರೋದ್ರಿಂದ ದೇಹ ಕೊಟ್ಟಿರೋದೇ ಅದಕ್ಕೋಸ್ಕರ. ಸೈಷಾಹಿ ಉಪನಿಷತ್ ಬ್ರಾಹ್ಮಿ ಪೂರ್ವೇಶಾಂ ಪೂರ್ವಜೇ ಧೃತ ಶ್ರದ್ಧಯಾ ಧಾರಯೇತ್ಯಸ್ತಾಂ ಕ್ಷೇಮಂ ಗಚ್ಚೇದ ವಿಕಿಂಚನ. ಅದಕ್ಕೇನೆ ಶಬ್ದ ಮಾತ್ರಸ್ಯ ಈ ಹರಿಯೇಕ ವಿಷಯತ್ವ ಮುಕ್ತ ಅಧುನಾ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಇತಿ ವಚನಾತ್ ಉಪನಿಷತ್ ಭಾಗಸ್ಯ ತದ್ ರೂಪ ಗಣ ಆವೇದಕತ್ವೇನ ಮುಖ್ಯವೃತ್ತಿಯ ವಿಷಯತ್ವವಿತಿ ಭಾವೇನಾಹ ಮಹಿಷ ಸೈಷಿಕೇನೆ ಹರಿಯೇಕ ನಿಷ್ಠತ್ವ ಮುಕ್ತ. ಪ್ರತಿಯೊಂದು ಶಬ್ದನೂ ದೇವರನ್ನೇ ಹೇಳುತ್ತೆ ಎಂಬುದನ್ನು ಹೇಳಿ ಅಧುನಾ ಈಗ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಇತಿ ವಚನಾತ್ ಉಪನಿಷತ್ ಭಾಗಸ್ಯ ತದ್ಗುಣಗಣ ವೇದ ಆವೇದಕತ್ವೇನ ಉಪನಿಷತ್ ಭಾಗ ವಿಶೇಷವಾಗಿ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದೆ ಅಂಥೇಳಿ ಮುಖ್ಯ ವೃತ್ತಿಯ ವಿಷಯತ್ವಮಿತಿ. ಅದಕ್ಕೇ ಕೆಲವನ್ನು ಇಂದ್ರಾದಿಗಳ ಹೆಸರೇಳಿ ದೇವ್ರ ಮಹಿಮೆ ಹೇಳೋದೊಂದು, ಡೈರೆಕ್ಟಾಗಿ ವಿಷ್ಣು ಅಂತ ಹೇಳೋದೊಂದು, ಡೈರೆಕ್ಟಾಗಿ ಉಪನಿಷತ್ತುಗಳು ಏನು ಮಾಡುತ್ತೆ ಹೆಚ್ಚು ಡೈರೆಕ್ಟಾಗಿ ದೇವ್ರ ಸ್ತೋತ್ರ ಮಾಡುತ್ತೆ. ಆದ್ದರಿಂದ ಅದು ಆ ವಿಷಯ ಹೇಳ್ತೇವೆ ಅಂತ ಅರ್ಥ. ಸೈಷಿ ಸೈಷಾಹಿ ಉಪನಿಷತ್ ಬ್ರಾಹ್ಮಿ, ಬ್ರಾಹ್ಮಿ ಅಂದರೆ ಬ್ರಹ್ಮ ವಿಷಯ ಅಂತ ಅರ್ಥ. ಉಪನಿಷತ್ತುಗಳೆಲ್ಲ ಯಾರನ್ನು ಹೇಳೋದು, ಬರೀ ಪರಮಾತ್ಮನ ಬಗ್ಗೆನೇ ಹೇಳ್ತಾ ಇದೆ, ಎಲ್ಲವೂ ಪರಮಾತ್ಮನ ಬಗ್ಗೆ ಹೇಳೋದು. ಡೈರೆಕ್ಟು ಮಹಾನದಿ ಉಪನದಿ ಇದ್ರೆ ಹಾಗೋ ಹಾಗೆ, ಮಹಾನದಿ ಏನಾಗುತ್ತೆ ಡೈರೆಕ್ಟ್ ಸಮುದ್ರ ಸೇರುತ್ತೆ, ಉಪನದಿ ಏನು ಮಾಡುತ್ತೆ ಮಹಾನದಿಗೆ ಸೇರಿ ಸೇರುತ್ತೆ. ಆದರೆ ಎಲ್ಲವೂ ಸೇರೋದು ಕೊನೆಗೆ ಎಲ್ಲಿಗೆ, ನದಿಗೇನೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚಿತಿ ಸಾಗರಂ ಹೇಗೋ ಪ್ರತಿ ಶಬ್ದವೂ ದೇವರನ್ನೇ ಹೇಳೋದು, ಕೆಲವು ಡೈರೆಕ್ಟ್ ಆಗಿ ಕೆಲವು ಇಂಡೈರೆಕ್ಟ್ ಆಗಿ ಅಷ್ಟೇ. ಇನ್ನು ತೀರ ಮುಂಚೆ ಕೊಂಡು ಎಲ್ಲವೂ ಡೈರೆಕ್ಟ್ ಆಗಿ, ಭಾರಿ ಜ್ಞಾನ ಇದ್ದವರಿಗೆ ಎಲ್ಲ ಡೈರೆಕ್ಟ್ ಆಗಿದೆ. ಸೈಷೆ ಹಿಶಬ್ದೋ ಈ ಹೇತು ಹಿ ಅಂತ ಪದ ಯಾತಕ್ಕಿದೆ, ಸೈಷಾ ಉಪನಿಷತ್ ಬ್ರಹ್ಮಿ ಪೂರ್ವೇಶ ಪುನರ್ಸುತ್ವ ಧಾರಯೇತ್ಯಸ್ತಾಂ ಕ್ಷೇಮಂ ಗಚ್ಚೇತ್ ಅಕಿಂಚನ. ಹಿ ಅನ್ನೋದು ಎಲ್ಲಿದೆ ಅದರಲ್ಲಿ, ಪೂರ್ವೇಶ ಸಾ ಏಷ ಹಿ ಉಪನಿಷತ್ತಿ, ಹಿ ಉಪನಿಷತ್ ಎಂಬುದಕ್ಕೆ ಅರ್ಥ ಅದು. ಹಿ ಎಂಬುದು ಪ್ರಸಿದ್ಧಿಯನ್ನು ಜ್ಞಾನಿಗಳ ಮಧ್ಯೆ ವೆಲ್ಲೋನ್ ಅಂತ ಅರ್ಥ, ಉಳಿದವರಿಗೆ ಗೊತ್ತಿಲ್ಲ ಜ್ಞಾನಿಗಳಿಗೆಲ್ಲ ಗೊತ್ತಿದೆ. ಈಶ ಬುದ್ಧಿ ಅದು ಯಾವ ರೀತಿ ಪ್ರಸಿದ್ಧಿ ಅಂದರೆ ಹಿ ಅವನು ಆ ಗುಣ ಇರೋದ್ರಿಂದಲೇ ಪರಮಾತ್ಮನ ಎಲ್ಲ ಶಬ್ದಗಳು ಗುಣ ಹೇಳುತ್ತೆ. ದೇವರಲ್ಲಿ ಎಲ್ಲ ಗುಣ ಇದೆ, ದೇವರು ಎಲ್ಲ ಶಬ್ದ ಯಾರನ್ನು ಹೇಳಬೇಕಾಗ, ದೇವ್ರನ್ನ ಹೇಳಬೇಕಷ್ಟೇ. ಯಾವುದಾದ್ರೂ ಒಂದು ಗುಣ ದೇವರಲ್ಲಿ ಇಲ್ಲದೆ ಹೋಗಿದ್ದರೆ ಅದು ಯಾವುದಕ್ಕೆ ಅಲ್ಲಿ ಡೈವರ್ಟ್ ಮಾಡಬೇಕಾಗಿತ್ತು. ಅದನ್ನು ಎಲ್ಲ ಏನೇನು ಹೇಳುತ್ತೋ ಉಪನಿಷತ್ತು ಶಾಸ್ತ್ರಗಳು ಎಲ್ಲ ಗುಣಗಳು ಇರೋದು ಯಾರಲ್ಲಿ, ದೇವರಲ್ಲಿ. ದೇವರು ಎಲ್ಲಿಗೆ ಹೋಗ್ಬೇಕದೀಗ, ದೇವರಲ್ಲೇ ಹೋಗ್ಬೇಕು. ಸದೇತಿ ಜಾಶನಾತ್ ಡಿಪಾರ್ಟ್ಮೆಂಟ್ ಇರುತ್ತೆ, ಯಾವುದು ನೂರಾ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಹೆಸರು ಬರೋದು ಅಲ್ಲಿಗೆ ಹೋಗುತ್ತೆ. ಹೆಸರು ಬರೀದೆ ಹೋದರೆ ಮೇನ್ ಡಿಪಾರ್ಟ್ಮೆಂಟ್ ಬಿಡುತ್ತೆ, ಗೊತ್ತಾಯ್ತಾ. ಹೆಸರು ಬರೋದ್ರೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗುತ್ತೆ, ಇಲ್ಲದವ್ರೆ ಡೈರೆಕ್ಟ್ ಹೋಗುತ್ತೆ ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ವೇದಾಂತ ಅಪರ ಪರ್ಯಾಯ ಸೈಷಾ ಉಪನಿಷತ್ ನಾರಾಯಣ ಬುದ್ಧಿಸ್ಥಿತ ಈಶ ಬುದ್ಧಿಸ್ಥಿತ ಸದಾ ಇತಿ ವಚನಾತ್ ಯಾ ಶ್ರೀನಾರಾಯಣ ಬುದ್ಧಿಸ್ಥಿತ ಸಾ ಏಷಾ ಉಪನಿಷತ್ ವೇದಾಂತ ಅಪರ ಪರ್ಯಾಯ. ವೇದಾಂತ ಶಬ್ದಕ್ಕೆ ಎರಡರ್ಥ, ವೇದಾಂತ ಶಬ್ದ ಒಂದರ್ಥ ಉಪನಿಷತ್ ಅಂತ ಅರ್ಥ, ಇನ್ನೊಂದರ್ಥ ಬ್ರಹ್ಮಸೂತ್ರ ಅಂತ ಅರ್ಥ. ಗೊತ್ತಾಯ್ತು, ಯಾವ ಪ್ರಸಂಗ ನೋಡ್ಕೊಂಡು ಹೇಳಬೇಕು. ಬ್ರಹ್ಮಸೂತ್ರ ಅಂತ ಅರ್ಥ ಎಲ್ಲಿ ಮಾಡಿದ್ದಾರೆ ನೆನಪಿದೆಯಾ, ವೇದಾಂತ ಕೃತ್ ವೇದ ವಿದೇವಚಾಹಂ ಎಲ್ಲಿದ್ದದು, 15 ವೇದಾಂತ ಕೃತ್ ವೇದ ವಿದೇವ ಚಾಹಂ, ವೇದಾಂತ ಕೃತ್ ಅಂತ ಹೇಳ್ತಾನೆ. ವೇದಾಂತ ಬರೆದವನು ನಾನು ಅಂತ ಹೇಳಿದಾಗ ಉಪನಿಷತ್ತು ಬರೆಯಲ್ಪಡೋದಾದ ಉಪನಿಷತ್ ಏನಲ್ಲ, ಅಪೌರುಷೇಯ ಅಂದ್ಮೇಲೆ ಬರೆದಿದ್ದಾಗೋದಿಲ್ಲ. ಸೊ ವೇದಾಂತ ಕೃತ ಅಂದ್ರೆ ಏನರ್ಥ ಆಗ, ಬ್ರಹ್ಮಸೂತ್ರ ಕೃತ ಅಷ್ಟೇ, ಮುಂದೆ ಬರುತ್ತೆ ಇದರಲ್ಲೇ ಬರುತ್ತೆ ಬ್ರಹ್ಮಸೂತ್ರ ಅಂತ ಅರ್ಥ ಮಾಡೋದು. ಬೇರೆ ಕಡೆಗೆ ಇಲ್ಲಿ ವೇದಾಂತ ಅಂದ್ರೆ ಅರ್ಥ ಏನು, ಉಪನಿಷತ್ ಅರ್ಥ ಮಾಡೋದು. ಬರೆದ ವೇದಾಂತ ಬೇರೆ, ಬರೆಯದ ವೇದಾಂತ ಬೇರೆ. ಬರೆಯದ ವೇದಾಂತ ಉಪನಿಷತ್ತು, ಬರೆದ ವೇದಾಂತ ಬ್ರಹ್ಮಸೂತ್ರ. ಆದ್ದರಿಂದ ಎರಡರ್ಥನೂ ಇದೆ. ಅವ್ರು ಒಂದಕ್ಕೆ ಲಿಮಿಟ್ ಮಾಡ್ತಾರೋ, ಅವ್ರ ಪ್ರಕಾರ ವೇದ ಉಪನಿಷತ್ತು ಅಷ್ಟೇ, ಬೇರೆಯವ್ರ ಪ್ರಕಾರ. ಹಾಗಿದ್ರೆ ಗೀತಾ ಅರ್ಥ ಮಾಡಕ್ ಬರೋದಿಲ್ಲ ಅವರಿಗೆ, ಅದೊಂದು ಅರ್ಥ ಮಾಡ್ಕೊಬಿಟ್ಟು ಅಪಾರ್ಥ ಆಗಿಬಿಡುತ್ತೆ. ಎರಡೂ ಇರೋದ್ರಿಂದ ಎರಡನ್ನು ಸರಿಯಾಗಿ ತಿಳ್ಕೊಬೇಕು. ವೇದ ವೇದಾಂತ, ವೇದಾಂತ ಅಂತ ಹೇಳ್ಬೇಕು, ವೇದಾಂತನೂ ಹೇಳ್ಬೇಕು. ವೇದ ಉಪನಿಷತ್ತುಗಳು ವೇದಾಂತನೂ ಹೌದು, ವೇದನೂ ಹೌದು, ಜೊತೆಗೆ ಮತ್ತೆ ಬ್ರಹ್ಮಸೂತ್ರನು ವೇದಾಂತ ಹೌದು. ಯಾವ ಪ್ರಸಂಗ ನೋಡ್ಕೊಂಡು ಹೇಳ್ಬೇಕಲ್ಲ, ಯಾವ ಪ್ರಸಂಗದಲ್ಲಿ ಪದ ಬಂದಿದೆ ನೋಡ್ಕೊಂಡು ಹೇಳ್ಬೇಕು, ಅವ್ರದ್ದು ಬೇರೆ ಅಲ್ಲ. ವೇದಾಂತ ಅವರೇ ಹೇಳಕ್ಕೆ ಉಪನಿಷತ್ತು ಹೇಳ್ತೇವೆ ವೇದಾಂತಿಗಳು. ನಾವು ಬ್ರಹ್ಮಸೂತ್ರ ಹೇಳಿದ್ರೆ ವೇದಾಂತಿಗಳು, ಬ್ರಹ್ಮಸೂತ್ರ ವೇದಾಂತಿಗಳು ನಾವು, ಉಪನಿಷತ್ ವೇದಾಂತಿಗಳು ಅವರು. ನಾವು ಒಟ್ಟು ಎಲ್ಲ ಶಾಸ್ತ್ರದ ವೇದಾಂತ ನಮ್ಮದು. ವೇದಾಂತ ಜ್ಞಾನ ಅಂದ್ರೆ ಅದೇ ನಿರ್ಣಾಯಕ ಬ್ರಹ್ಮಸೂತ್ರಗಳಾದ್ರಿಂದ ಮುಖ್ಯ ವೇದಾಂತ ಅದೇನೆ, ಅಮುಖ್ಯ ವೇದಾಂತ ಇದು. ಪ್ರಸಂಗ ನೋಡ್ಕೊಂಡು ಹೇಳ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಪೂರ್ವೇಶಾಂ ಪೂರ್ವಜೈಹಿ ಬ್ರಹ್ಮಾದಿವಿ ಧೃತ, ಅದು ಮುಂದೆ ಪದ ಇದೆ ನೋಡಿ, ಪೂರ್ವೇಣ ಪೂರ್ವಜೈ ಧೃತ ಅಂತಿದೆ. ಪೂರ್ವೇಶಾಂ ಪೂರ್ವಜೈಹಿ, ಹಿಂದಿನವರ ಹಿಂದಿನವರಿಗಿಂತ ಅಂತ ಹೇಳಿದಾಗ ಈ ಕಲ್ಪ ಆ ಕಲ್ಪ ತಗೋಬೇಕು, ಸಣ್ಣ ತಗೋಬಾರ್ದೀಗ. ಆ ಕಲ್ಪ ಆ ಕಲ್ಪ ಆ ಕಲ್ಪ ಅಂತ ತಗೊಂಡ್ಬಿಟ್ಟು ಅನಾದಿ ಅಂತ ಅರ್ಥ ಆಗ. ಪರಾದಿ ಕಾಲದಿಂದ ಬಂದಿರತಕ್ಕಂಥದ್ದು ವೇದಶಾಸ್ತ್ರ ಅಧ್ಯಯನ ರೂಪೇಣ. ಅವ್ರು ಹೇಗೆ ಓದ್ಕೊಂಬಂದ್ರದನ್ನ, ಅಧ್ಯಯನ ಮಾಡಿ 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 ಉಳಿಸೋದು. ಗ್ರಂಥ ಉಳಿಸೋದು ಅಂದರೆ ಅಧ್ಯಯನ ಮಾಡಿ ಮಾತ್ರ ಗ್ರಂಥ ಉಳಿಯೋದು, ಚಿತ್ರ ಗ್ರಂಥ ಉಳಿಯೋದಿಲ್ಲ. ಓದ್ತಾ ಇದ್ದರೆ ಮಾತ್ರ ಗ್ರಂಥ ಉಳಿಯುತ್ತೆ ಯಾವಾಗಲೂ. ಅದಕ್ಕೆ ಅಧ್ಯಯನ ರೂಪೇಣ ಮತ್ತು ಕೃತ ನಿತ್ಯವಾಕ್ಯತ್ವಾತ್, ಕೃತ ಅಂತ ಅರ್ಥ ಮಾಡಬಾರ್ದು ನಿತ್ಯವಾಕ್ಯಕ್ಕೆ ಎಂದು ಬರೆಯಲ್ಪಟ್ಟಿದ್ದು ಅಂತ ಹೇಳಬಾರದು. ಇಲ್ಲಿ ನಿತ್ಯವಾಕ್ಯ ಆದ್ದರಿಂದ ಹಾಗೆ ನಿತ್ಯಯ ನಿತ್ಯಯ ಸ್ತೌಮಿ, ಎಲ್ಲಿ ಬಂದಿತ್ತು ಈ ವಾಕ್ಯ, ನಿತ್ಯಯ ನಿತ್ಯಯ ಸ್ತೌಮಿ ತತ್ವ ನಿರ್ಣಯ, ನಿತ್ಯಯ ನಿತ್ಯಯ ಸ್ತೌಮಿ ಅಂತ ಮೊದಲು ವೇದಾಪುರುಷತ್ತೆ ಹೇಳಬೇಕಾದ್ರೆ ವಾಚಾ ವಿರೂಪ ನಿತ್ಯಯ ನಿತ್ಯಯ ಅನಿತ್ಯಯ ಸ್ತೌಮಿ ಅನಾದಿ ನಿಧನ ನಿತ್ಯ ಭಾಗಸೃಷ್ಟ ಸ್ವಯಂಭುವ ಉದ್ದು ಕಡು ಕಠಿಣ ಕೊಡ್ತಾರೆ ಆಚಾರ್ಯ. ಅದರಲ್ಲಿ ಇದೊಂದು ವಾಕ್ಯ, ನಿತ್ಯಯ ಅನಿತ್ಯಯ ಸ್ತೌಮಿ. ಏನರ್ಥ, ನಿತ್ಯಯ ನಿತ್ಯವಾಕ್ಯ ಇದೆ ಅದರಿಂದ ಸ್ತೋತ್ರ ಮಾಡ್ತೇನೆ, ಅನಿತ್ಯಯ ಅನಿತ್ಯವಾಕ್ಯದಿಂದ ಸ್ತೋತ್ರ ಮಾಡ್ತೇನೆ. ನಿತ್ಯವಾಕ್ಯದಿಂದ ಸ್ತೋತ್ರ ಮಾಡ್ತೇನೆ ಅಂದರೆ ವೇದಗಳಿಂದ ಸ್ತೋತ್ರ ಮಾಡ್ತೇನೆ, ಅನಿತ್ಯ ಅಂದರೆ ಭಾರತಾದಿಗಳಿಂದ ಮಾಡ್ತೇನೆ ಅಂತ. ಅವೆಲ್ಲ ಕೋಟ್ ಮಾಡಿ ವೇದ ನಿತ್ಯವಾಕ್ಯ ಅಂತ ಒಂದಿದೆ ಅಂದಮೇಲೆ ವೇದ ನಿತ್ಯವಾಕ್ಯ ಅಂತ ಪುರಾಣಕ್ಕೆ ಬರುತ್ತೆ. ಹಿ ಯಸ್ಮಾತ್ ತಸ್ಮಾತ್ ಯಸ್ತಾಂ ಶ್ರದ್ಧಯಾ ಧಾರಯೇತ್ ಸಕ್ಷೇಮಂ ಮೋಕ್ಷಂ ಗಚ್ಚೇತ್. ಸರಿಯಾಗಿದೆ ಅಂತ ತಿಳ್ಕೊಂಡ್ಬಿಟ್ರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಬ್ರಹ್ಮಜ್ಞಾನ ಲಭ್ಯೋ ಮೋಕ್ಷ ಕಥಂ ಶುಚಿಧಾರಣಯ ಸ್ಯಾದಿತ್ಯತಾ ಬ್ರಾಹ್ಮೀತಿ. ನೀವೇನೇನು ಹೇಳ್ತೀರಿ, ವೇದಾಂತ ಅಂತ ಹೇಳ್ತೀರಿ, ಬ್ರಹ್ಮಜ್ಞಾನ ಅಂತೀರಿ, ಏನೇನು ಹೇಳಿದರೆ ವೇದಾಂತ ಅಂದ್ರೆ ಒಂದೇ, ಬ್ರಹ್ಮಜ್ಞಾನ ಅಂದ್ರೆ ಒಂದೇ ಅಂತ ಆಮೇಲೆ ಹೇಳಿದ್ರು. ಮುಕ್ತಿಯಿಂದ ಮುಕ್ತಿ ಅಂತೀರಿ, ಜ್ಞಾನದಿಂದ ಮುಕ್ತಿ ಅಂತೀರಿ ಅಂದರೆ ಜ್ಞಾನ ಭಕ್ತಿಗಳು ಏನವು, ಒಂದೇ ವಸ್ತು, ಎರಡು ಮುಖಗಳಾದ್ದರಿಂದ ಭಕ್ತಿಯಿಂದ ಮುಕ್ತಿ ಅಂದರೂ ಸರಿ, ಜ್ಞಾನದಿಂದ ಮುಕ್ತಿ ಅಂದರೂ ಸರಿ, ವೈರಾಗ್ಯದಿಂದ ಮುಕ್ತಿ ಅಂದರೂ ಸರಿ, ಮೂರು ಒಂದೇ ಪದಗಳು. ಬ್ರಾಹ್ಮೀತಿ ಅಥ ಕಸ್ಮಾದ್ ಉಚ್ಯತೆ ಬ್ರಹ್ಮೇತಿ ಬೃಹಂತೋ ಹಿ ಅಸ್ಮಿನ್ ಗುಣಾಹ. ನೋಡಿ, ಬ್ರಹ್ಮ ಶಬ್ದಕ್ಕೆ ಅರ್ಥ ಅದು, ಗುಣಪೂರ್ಣನಾಗಿದ್ದಕ್ಕೆ ಬ್ರಹ್ಮ ಅಂತ ದೇವರನ್ನು ಕರೆದಿರೋದು. ಇತಿ ಶ್ರುತೇ ಬ್ರಹ್ಮಗುಣ ಅವೇದಕತ್ವೇನ ತಜ್ಞಾನದ್ವಾರ ಮುಕ್ತಿ ಹೇತುತ್ವೋಪತ್ತೇ. ಹೀಗೆ ಶ್ರುತಿಗಳೆಲ್ಲ ಬ್ರಹ್ಮಗುಣವನ್ನು ತಿಳಿಸ್ಕೊಡೋದ್ರಿಂದ, ಶ್ರುತಿಗಳ ಅಧ್ಯಯನದ ಬ್ರಹ್ಮಜ್ಞಾನ ಬರೋದ್ರಿಂದ, ಗುಣಪೂರ್ಣತ್ವ ಜ್ಞಾನ ಬರೋದ್ರಿಂದ ಮುಕ್ತಿಯಾಗುತ್ತೆ ಅಂತ ಅರ್ಥ. ಜ್ಞಾನಂಚ ವಿರಕ್ತ್ಯಾದಿಮತ ಏವ ಸ್ಯಾದಿತ್ಯೇ ಭಾವೇನ ಅಕಿಂಚನ ಇತಿ. ಅಲ್ಲಿ ಮುಂದೇನಂತ ಬಂದಿದೆ, ಇವರೆಲ್ಲ ಓದಿದ್ರುಗಿದ್ರು ಅಷ್ಟೇ ಹೇಳಲಿಲ್ಲ, ಅವು ಮುಕ್ತಿಗೆ ಹೋಗ್ತಾರೆ ಯಾರು ಅಂದರೆ ಶ್ರದ್ಧೆಯಿಂದ ಓದಬೇಕು, ಓದಿದ್ದ ಧಾರಣ ಮಾಡಬೇಕು, ಓದಿದ ಮನಸ್ಸಿನ ಗಟ್ಟಿ ಮಾಡ್ಕೋಬೇಕು, ಮನನ ಮಾಡಬೇಕು. ಆಮೇಲೆ ಅವ್ರ ಕ್ಷೇಮ ಬಂದರೆ ಮೋಕ್ಷಕ್ಕೆ ಹೋಗ್ತಾರೆ. ಅಕಿಂಚನ ಅಂದರೆ ವೈರಾಗ್ಯ ಇರಬೇಕು. ಹೊರಗೆ ಏನು ಇರಬಾರ್ದು ಅಂದ್ರೆ ಏನರ್ಥ, ಏನೇ ಇದ್ರೂ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಹೇಳಿ ನೋಡೋಣ, ಬಸ್ನಲ್ಲಿ ಏನೋ ಇಟ್ಬಿಟ್ಟಿರ್ತಾನೆ, ಮಧ್ಯೆ ಮಧ್ಯೆ ಕಣ್ತು ನೋಡ್ಕೋಬೇಕಾಗುತ್ತೆ, ಏನು ಇತ್ತು ಎಲ್ಲ ಜೋಡಿಕೊಂಡು ನಿಶ್ಚಿಂತೆ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಅದು ಒಯ್ದ ಒಯ್ದ್ರೆ ಯಾರು ಸ್ಟಾಪ್ ಬಂದಾಗಲ್ಲ ನೋಡ್ಬೇಕು ಯಾರು ಇತ್ತೊಂಡು ಹೋದ್ರೆ ಹೇಳು ಅಂತೇಳಿ ಆ ಥರ ಆಗ್ತಾ ಇರೋದು. ಟೆನ್ಷನ್ ಅದು ಅಂತ ಲಗೇಜ್ ಇಲ್ಲ, ಏನು ಎಲ್ಲ ಒಳಗಿಟ್ಕೊಬಿಟ್ರೆ ಅವಾಗೇನಾಗುತ್ತೆ, ನಿಶ್ಚಿಂತೆ. ಅದಕ್ಕೆ ಅಕಿಂಚನ, ಯಾತಕ್ಕೆ ಜ್ಞಾನಿಗಳು ಹೆಚ್ಚು ಆಸ್ತಿಪಾಸ್ತಿ ಮಾಡೋದಿಲ್ಲ ಅಂದರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ಗೊತ್ತಾಯ್ತಿಲ್ಲ, ಆ ಕಡೆ ಮನಸ್ಸು ಹೋಗಿ ಹೋಗಿ ಕೊನೆಗೆ ಅಂತ್ಯಕಾಲಕ್ಕೆ ಆಸ್ತಿ ಯಾರಿಗೆ ಕೊಡಲಿ ಸಾಯ್ತಾನೆ ಹೊರತು ಕೊನೆಗೆ ಅವನು ದೇವರನ್ನ ಮರ್ತು ಬಿಟ್ಟಿರ್ತಾನೆ, ಮುಖ್ಯ ಆಸ್ತಿನ ಮರ್ತು ಬಿಡ್ತಾನೆ. ಆದ್ದರಿಂದ ಫ್ರೀ ಆಗಬೇಕು. ಅದಕ್ಕೆ ಅಕಿಂಚನ ವೈರಾಗ್ಯವನ್ನು ಹೇಳಿದ್ದು, ಎಷ್ಟಂತ ಏನೂ ಇರಬಾರ್ದು. ಕಡೆ ಕೊನೆಗೆ ಆ್ಯಕ್ಚುಲಿ ಏನು ಇಲ್ಲ, ಅಲ್ಲಿ ಹೋಗಿ ಹೇಗೆ ಹೋಗ್ತಾನೆ ಅವನು, ಹುಟ್ಟುತ್ತೇನೋ ಒಯ್ಯಲಿ ಸಾಯುತ್ತೇನೋ ಒಯ್ಯಲಿಲ್ಲ, ಹುಟ್ಟುತ್ತೇನೋ ತಾರಲಿಲ್ಲ ಸಾಯುತ್ತೇನೋ ಒಯ್ಯಲಿಲ್ಲ ಅಂದಮೇಲೆ ಅಕಿಂಚನಾಗಿ ಬರಬೇಕು, ಅಕಿಂಚನಾಗಿ ಹೋಗಬೇಕು. ಅವ ಪೂರ್ತಿ ಅವನು ಸಾರಿಟ್ಟ ವರ್ಕ್ ಮಾಡಕ್ಕೆ ಬರೋದು, ಇಲ್ಲರೂ ಮಾಡಕ್ಕೆ ಬರೋದೇ ಇಲ್ಲ. ಮತ್ತೆ ಸ್ಲೋ ಆಗುತ್ತೆ, ಇನ್ನೊಂದು ಲಗೇಜ್ ಇತ್ತ ಹೊತ್ಕೊಂಡು ಬೇರೆ ಹೋಗ್ಬೇಕಲ್ಲ, ಈಗ ಒಂದು ಕಡೆ ಕಾನ್ಸಂಟ್ರೇಷನ್ ಹೋಯ್ತು, ಇನ್ನೊಂದು ಕಡೆ ಹೆವಿ ಆಯಿತು, ಮತ್ತೆ ಯಾರಾದ್ರೂ ಕರಿಬೇಕು ಮತ್ತೆ ಹೊತ್ಕೊಂಡು ಬನ್ನಿ ಅಂತೇಳಿ. ಅವನು ತಕ್ಷಣ ಬರೋದಿಲ್ಲ, ಆಮೇಲೆ ಬರೀ ಸ್ಟ್ರಿಪ್ ಬರ್ತೀನಿ ಅಂತ. ಈಗ ಎಲ್ಲ ಮುಂದೆ ಹೋಗೋದು ಎಷ್ಟೋ ಪ್ಲೇಸ್ ಮಿಸ್ ಆಗಿಬಿಡ್ತು, ನೋಡೋದಲ್ಲ ಏನಾಗುತ್ತೆ ಅವರಿಗೆ ಮಿಸ್, ಅದು ನೋಡ್ಲಿಕ್ಕೆ ಆಗಲಿಲ್ಲ ಗಲಾಟೆ ಒಳಗೆ ಅಂದ್ಬಿಡ್ತು. ಅದು ಫ್ರೀ ಫ್ರೀ ಇದ್ದು ಯಾವ ಕಡೆ ಏನು ಹೇಳಿದ್ರೆ ಹೋಗೋಣ ಅಂತ ಇರ್ಬೋದು. ಎತ್ತಾಶ್ರಮ ಯಾತ್ರೆ ಶ್ರೇಷ್ಠ ಅಂದರೆ ತಮ್ಮ ನೆಲೆ ಅಂತಿಲ್ಲೇ ಇಲ್ಲ ಅವರಿಗೆ, ಹೋಗೋದು ಇಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಪದಾರ್ಥ ಏನು ದಂಡ ಈ ಕಡೆ ಕಮಾಂಡರ್ಗೆ ಹೊಡ್ಬಿಟ್ರೆ ಮುಗಿದು ಇರುತ್ತೆ ಅಷ್ಟೆ. ದಂಡ ಕಮಾಂಡರು ಯಾರು ಕರೆದು ಎಲ್ಲಿ ಕರೆದು ಒಳಗೆ ಬರುತ್ತೆ ತಕ್ಷಣನೇ ಅವರು, ಅದು ತಯಾರಾಗಬೇಕು ಯಾರು ಪ್ರಶ್ನೆನೇ ಇಲ್ಲ. ಇನ್ನು ಅವ್ರು ಅನುಮತಿ ಕೇಳಬೇಕಂಬಾಗಿಲ್ಲ, ಫ್ರೀ ಅವರು. ಅದರಿಂದ ಬೇಗ ವೈಕುಂಠಕ್ಕೆ ಹೋಗೋಕೆ ಅವಕಾಶ ಆಗುತ್ತೆ ಅಂತ ಅರ್ಥ. ಈಗ ಅದು ಬೇಗ ದುಡ್ಡು ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಆಗಿದೆ ಅಂತ ತಪ್ಪದು. ಅತ್ತೆ ಅತ್ರತೆ ವರ್ಣಯಶ್ಯಾಮಿ ಗಾ, ಅದಕ್ಕೆ ಇವತ್ತು ವೈರಾಗಿದ್ದ ಸನ್ಯಾಸ ತಗೋತಿ ಧ್ಯಾನ ಹೇಳೋದಾದ್ರೆ ಬಡ ಬಟ್ಟಕ್ಕೆ ತಗೊಳ್ಳಿ, ನೀವು ಬಾಡಿಗೆ ತಗೊಳ್ಳೋದಿಲ್ಲ, ಗೊತ್ತಾಯ್ತಿಲ್ಲ ಏ ಇಲ್ಲ ಇಲ್ಲ ಅಂತಾರೆ. ಇದಕ್ಕೆ ವೈರಾಗ್ಯ ಅಂದ್ಬೋದು, ದೊಡ್ಡ ಮಟ್ಟಕ್ಕೆ ತಗೋಬೇಕಾದ್ರೆ ವೈರಾಗ್ಯ ಅಂತ, ಸಣ್ಣ ಮಟ್ಟಕ್ಕೆ ಬಂದಾಗ ನೀವು ಯಾರಾದ್ರೂ ತಗೊಳ್ಳಿ ಅಂತ ಹೇಳ್ತಾರೆ, ಅವ್ರು ತಗೊಳ್ಳೋದಿಲ್ಲ. ಯಾಕೆ ಬರೀವಾರ ವೈರಾಗ್ಯ ಅಂದರೆ ಮಠ ಯಾವುದಾದ್ರೂ ಏನಂತ ನಿಮಗೆ, ಅದರ ವೈರಾಗ್ಯರೇ ಕಾರಣ ಆಗಿದ್ರೆ ಮಠ ಯಾವುದಾದ್ರು ದೊಡ್ಡಲೇಬೇಕಾಗಿಲ್ಲ. ಅಂದರೆ ಮಠ ಇದು ನೋಡ್ತೀರಿ ಅಂದ್ರೆ ಏನರ್ಥ, ವೈರಾಗ್ಯ ಇಲ್ಲ ಅಂತ ಅರ್ಥ, ಬೇರೆ ಕಾರಣಕ್ಕೆ ತಗೋತಿದ್ದೀರಿ ಅಂತ ಅರ್ಥ. ಕೆಲವರು ಬಿಡಿಸಿ ವಿಷ್ಣು ತೀರ್ಥರಿ ಅವ್ರ ಆರಾಧನೆ, ಗೊತ್ತಾಯ್ತಾ? ನಾಳೆ ಅವರು ಯಾವ ಮಠನೂ ಇಲ್ಲ, ಅವರು ಮಠ ಕೊಡ್ತಿರೋದು ಬೇಡ, ವೇದಸ್ತೀರ್ಥರು ಮಠ ಕೊಡ್ತಿರೋದು ಬೇಡ ಅಂದ್ಬಿಟ್ರೆ ಯಾತಕ್ಕೆ? ಅವ್ರ ಮುಖ್ಯ ಉದ್ದೇಶ ಅಲ್ಲಿತ್ತು ಅವರಿಗೆ, ಅದ್ರ ಬೇಕೇ ಇರಲಿಲ್ಲ. ಆಸ್ತಿ ಪಾಸ್ತಿ ಮಾಡೋ ಕಾನ್ಸೆಪ್ಟ್ ಇದ್ದರೆ ಬೇಕಿತ್ತು, ಬೇಕಿಲ್ಲ ಅಂತ ಹೇಳ್ಬಿಟ್ರೆ ಅಷ್ಟೆ. ಆ ಅರ್ಥದಲ್ಲಿ ಈಗ ಕರೆಕ್ಟ್ ಎಕ್ಸಾಂಪಲ್ ಇದೆ. ಮತ್ತು ಭಾರಿ ದೊಡ್ಡವರಾಗಿದ್ದಾರೆ, ಈ ಮಧ್ಯೆ ಬಿಡಿ ಸನ್ಯಾಸಿಗಳೇ ಅಡ್ರೆಸ್ ಇಲ್ಲ ಹೋಗಲಿಲ್ಲ, ಎಷ್ಟು ಮಠಾಧೀಶರಿಗಿಂತ ಫೇಮಸ್ ಆಗಿದ್ದಾರೆ ಎಷ್ಟೋ ಕಡೆಗೆ. ಆದ್ದರಿಂದ ಅವ್ರು ಏನು ಮಾಡಿದಾಗಾಯ್ತು, ಇದರಿಂದ ಅದು ನಿಜವಾದ ಆಸ್ತಿ ಅಂದರೆ ಅದೇ ವೇದಾಂತನೇ ಆಸ್ತಿ ಮಾಡಿಕೊಂಡ್ರು, ಜ್ಞಾನ ಆಸ್ತಿ ಮಾಡಿಕೊಂಡ್ರು, ಅದು ಬೇರೆ ಅಲ್ಲ. ಅತ್ರತೆ ಬಿಡಿ ಸನ್ಯಾಸಿ ಅಂತ ಯಾರು ನಾವು ಕನ್ಸಲ್ಟ್ ಮಾಡಿ ಇರೋದೇ ಅವರು, ಅವರೇ ಬಿಡಿ ಸನ್ಯಾಸ, ಅವರೇ ಹೋಗ್ತಾರೆ ಅದನ್ನು ಬಿಡಿ ಸನ್ಯಾಸ ಅವರೇ ಹೋಗ್ತಾರೆ, ಏನು ದುಃಖ ಇಲ್ಲ ಅದರೊಳಗೆ. ಅವ್ರ ಪೀಠಕ್ಕೆ ಬಂದು ಅವರೇ ಬೇಡ ಅಂತ ಹೇಳಿದವರು ಅವರು, ಅವ್ರು ಕೊಟ್ಟು ಇವತ್ತಿಗೂ ಅವ್ರಿಗೆ ಅಷ್ಟು ಗೌರವ ಇದೆ. ಪೀಠದ ಪರಂಪರೆ ಅಂತಿಲ್ಲ, ಅವ್ರು ಮತ್ತೆ ಯಾರಿಗೂ ಆಶ್ರಮ ಕೊಡಲಿಲ್ಲ, ಪರಂಪರೆ ಮುಂದುವರಲ್ಲ, ಸ್ಟಾಪ್ ಅಷ್ಟೇ, ಗೊತ್ತಾಯ್ತಾ? ಗುರು ಪರಂಪರೆ ಕಂಟಿನ್ಯೂ ಮಾಡಲೇ ಇಲ್ಲ ಅವರು, ಮಾಡಿದ್ರೆ ಪೀಠ ಅಂತ ಆಗಲ್ಲ, ಕಂಟಿನ್ಯೂ ಆದರೆ ಪೀಠ. ಒಬ್ಬರೇ ತೊಗೊಂಡು ಒಬ್ಬರೇ ಬಿಟ್ಟುಬಿಟ್ರೆ ಪೀಠ ಸನ್ಯಾಸಿಗಳಷ್ಟೆ, ಪ್ರತ್ಯೇಕ ಇರೋರು ಅಂತ ಅರ್ಥ. ನಾಟ್ ಐಡೆಂಟಿಫೈಡ್ ವಿತ್ ಎನಿ ಪೀಠ. ನಾರದಸ್ಯ ಚ ಸಂವಾದ ಋಷೇರ್ ನಾರಾಯಣಸ್ಯ ಚ ಶ್ರದ್ಧಯಾ ಧಾರ ಎತ್ತ, ಇನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿ. ಅಥ ಅತ್ರತೇ ವರ್ಣಯಿಷ್ಯಾಮಿ ಗಾಥಾಂ ನಾರಾಯಣೋದಿತಾಂ ನಾರದಸ್ಯ ಚ ಸಂವಾದಂ. ಅದು ಕೂಡ ನೀವು ಯಾವ್ಯಾವ ಮಾರ್ಗ ಹಿಡಿತೀರೋ ಲಗೇಜ್ ಕಡಿಮೆ ಆಗಬೇಕಾಗುತ್ತೆ. ಈ ಇಂಡಿಪೆಂಡೆಂಟ್ ವೆಹಿಕಲ್ ಹೋಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತಾಗ. ಈ ಬಸ್ ಗಿಸ್ ಆಗುತ್ತೆ, ಸ್ವಲ್ಪ ಕಡಿಮೆ ಮಾಡ್ತಾನೆ. ಟ್ರೈನ್ ಆದರೆ ಏನು ಮಾಡ್ತಾನೆ, ಮತ್ತೆ ಲಗೇಜ್ ಚೇಂಜ್ ಆಗುತ್ತೆ. ಫ್ಲೈಟ್ ಆದಾಗ ಏನು ಮಾಡ್ತಾನೆ, ಲಗೇಜ್ಗಳು ಭಾರಿ ಲಿಮಿಟೆಡ್ ಮಾಡ್ತಾರೆ ಟ್ರೈನ್, ಫ್ಲೈಟಲ್ಲಿ ಹೆಚ್ಚು ಲಗೇಜ್ ಬಿಡೋದಿಲ್ಲ. ಸೊ ವಾಯುಮಾರ್ಗದಲ್ಲಿ ಲಗೇಜ್ ಭಾಳ ಕಡೆ ಇರಬೇಕು. ವಾಯು ಮೊದಲು ಸಿದ್ಧಾಂತ ಪ್ರಕಾರ ಏನಿರಬೇಕು, ಭಾಳ ಮಿನಿಮಮ್ ಲಗೇಜ್ ಇರಬೇಕು. ಜಾಸ್ತಿ ಇದ್ದು ಬಿಟ್ಟರೆ ಭಾಳ ಕಷ್ಟ ಆಗುತ್ತೆ. ಆಚಾರ ಅದಕ್ಕೇನು ಬಿಲ್ಡಿಂಗ್ ಮಾಡಲಿಲ್ಲ, ಗೊತ್ತಾಯ್ತಾ? ಆಚಾರ್ಯ ಆಚಾರ ಕಡಿಸಿ ಬಿಲ್ಡಿಂಗ್ ಅಂತ ಯಾವುದೂ ಇಲ್ಲ. ಉಡುಪಿ ಮಠ ಕೂಡ ಆಚಾರ ಕಟ್ಟಿಸಿದ್ದಲ್ಲ, ಮೊದಲಿದ್ದ ಮಠದಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ರೆ ಹೊರತು ಆಚಾರ ಒಂದು ಬಿಲ್ಡಿಂಗ್ ಆಚಾರ ಕಟ್ಟಿಸ್ಲಿಲ್ಲ. ಯಾತಕ್ಕೆ ಅಂತ ಕೇಳಿದರೆ, ಯಾತಕ್ಕೆ? ಅದು ಮಠಕ್ಕಾಗಲೇ ಬರೋದು, ಆಸ್ತಿ ಅಂತ ಆಗಲೇಬಾರ್ದು. ಆಸ್ತಿ ಅಂತಾದರೆ ಜನ ಗಂಟು ಬಿಡ್ತಾರೆ, ಆಗಲೇಬಾರ್ದು. ಅದು ಹಾಗೆ ನಡ್ಕೊಂಡು ಬಂತು. ಮುಂದೆ ಒಂದು ಕಾಲಕ್ಕೆ ಅದು ಚೇಂಜ್ ಆಗ್ತಾ ಬಂತು. ಚೇಂಜ್ ಆದರೂ ಬ್ಯಾಲೆನ್ಸ್ ಕಳ್ಕೊಳ್ಳದೇ ಇದ್ದವ್ರು ಬಂದರು. ಬರ್ತಾ 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 ಅದು ದಾರಿ ತಪ್ಪಕ್ಕೆ ಶುರುವಾಯ್ತು ಅಷ್ಟೆ. ಅದು ಆಚಾರ ಮಾಡಿದ ಒಂದು ಮಠನೂ ಸಹಕಾರ ಬರೋದಿಲ್ಲ. ಟೀಕಾರಾಯ ಕಟ್ಟಿದ ಒಂದು ಮಠನೂ ಇಲ್ಲ. ಅವ್ರು ಗುಹೆಯಲ್ಲಿ ಕುತ್ಕೊಂಡ್ಬಿಟ್ರೆ ಹೊರತು ಮಠ ಅಂತ ಮಾಡಲಿಲ್ಲ. ಅವರು ಬಿಲ್ಡಿಂಗ್ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಮಾಡಲಿಲ್ಲ. ಏನೋ ಮಠದ ಆಸ್ತಿ ಅಂದ್ರೆ ಕಾಂಟ್ರಡಿಕ್ಷನ್, ಗೊತ್ತಾಯ್ತಾ? ಆಸ್ತಿ ಇಲ್ಲದೋದ್ರೆ ಮಠ ಆಗೋದು, ಮಠದ ಆಸ್ತಿ ಅಂದರೆ ಏನಾಯ್ತು, ಅಲ್ಲಿಗೆ ಕಾಂಟ್ರಡಿಕ್ಷನ್ ಆಯಿತು. ಅದಕ್ಕೆ ಯಾರೋ ಕೆಲವರಿಂದ ಕಲಿಬೇಕಾದ ಅಂಶ ಇರುತ್ತೆ ಇದು, ಗೊತ್ತಲ್ಲ. ಹರಿಹರಾಮ್ ಭಾಳ ಫೇಮಸ್ ಗೊತ್ತಲ್ಲ, ಅವ್ರು ಯಾರೋ ಮನೆ ಬಂದಿದ್ರು, ಕೊನೆ ಕೊನೆಗೆ ಅವರು ಪ್ರತಿಷ್ಠಾಪ ಮಾಡೋದು ಇದ್ದಾರಲ್ಲ, ಆ ಹೆಸರೇನ ಮರೆತುಬಿಟ್ಟೆ. ಅವ್ರು ಹೇಳ್ತಿದ್ರು ಇಂಟರ್ನ್ಯಾಷನಲ್ ಇವರಲ್ಲ, ನಮ್ಮ ಮಠಗಳು ಇಷ್ಟಿಷ್ಟೇ ಮಠ, ಅವರು ಆಲ್ ಓವರ್ ದಿ ವರ್ಲ್ಡ್ ಮಠ ಸಂಸ್ಥೆಗಳಿದೆ, ಮನೆಗೆ ಹೇಳ್ತಿದ್ದಂತ. ಇವೆಲ್ಲ ಕಟ್ಸೋದಕ್ಕಿಂತ ನಾನು ಇದೆಲ್ಲ ಮಾರಿಬಿಟ್ಟು ಭಾಗವತ ಪ್ರಿಂಟ್ ಮಾಡಿಸಿ ಮನೆ ಮನೆ ಕೊಟ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಕೊನೆಯ ಸ್ಟೇಜ್ ಅಲ್ಲಿ ಅದ್ರ ಎಷ್ಟು ಐಡಿಯಾ ಬಂದಿದೆ ಅಂದರೆ, ರಿಕ್ವೆಸ್ಟ್ ಸೆವರಲ್ ಕ್ರೋರ್ಸ್ ಆಫ್ ಇದವರು ಇರೋದು ಆಸ್ತಿ. ಇದೆಲ್ಲ ಮಾಡೋದ್ರ ಬದಲು ನಾನು ಜ್ಞಾನ ಪ್ರಸಾರ ಮಾಡಬೇಕಾಗಿತ್ತು, ಅಥವಾ ಈಗಲೂ ಎಲ್ಲ ಮಾರಿಬಿಟ್ಟು ಭಾಗವತ ಮನೆ ಮನೆ ಕೊಟ್ಬಿಡ್ಬೇಕು ಮನೆಗೆ ಹೋಗಿಬಿಟ್ಟು. ಅವ್ರಿಗೆ ಬೇರೆ ವಿಷಯ ಗೊತ್ತಿಲ್ಲ, ಆದರೆ ಭಾಗವತ ಮನೆ ಮನೆ ಕೊಟ್ಬಿಡ್ಬೇಕು. ಅದು ಈ ಕಾನ್ಸೆಪ್ಟ್ನಲ್ಲಿ ಏನಿದೆ ಇಲ್ಲಿ, ಯಾವುದೇ ಬಿಲ್ಡಿಂಗಿಗಿಂತ ಯಾವ್ದು ದೊಡ್ಡದು ಜ್ಞಾನ ದೊಡ್ಡದು ಎಂಬ ಪಾನ್ ಸ್ಪಷ್ಟವಾಗಿದೆ. ಅದನ್ನು ನೀವು ಬಿಲ್ಡಿಂಗ್ ತಪ್ಪಲ್ಲ ಜ್ಞಾನಕ್ಕೆ ಉಪಯೋಗಿಸಿದರೆ, ಇಲ್ಲದ್ರೆ ಏನಾಗುತ್ತದ, ಬಾಡಿ ಕೊಡೋದು ವ್ಯವಸ್ಥೆ ಆಗಿಬಿಡುತ್ತೆ ಹೊರತು ಪ್ರಯೋಜನ ಇಲ್ಲ. ಅದರಿಂದ ಮಠ ಮೇಂಟೆನೆನ್ಸ್ ಬಂದು ಮೀನಿಂಗೇ ಇಲ್ಲ. ಮಠ ಜ್ಞಾನದಿಂದನೇ ಮೇಂಟೈನ್ ಆಗೋದ್ರಿಂದ ಏನಾಗಬಾರ್ದು ಅದಕ್ಕೆ, ಬೇರೆ ಕಡೆಯಿಂದ ಮೇಂಟೈನ್ಸ್ ಅರ್ಥ ಇಲ್ಲ ಅದಕ್ಕೆ. ಸೃಷ್ಟಿ ಮಠಗಳದ್ದು ಪೀಠ ಮಾಡಿದ್ರೆ ಅಷ್ಟೇನೆ, ಪೀಠ ಮಾಡಿದ್ದ ಬಿಲ್ಡಿಂಗ್ ಎಲ್ಲ ಮಾಡಿದ್ದು ಗೊತ್ತಾಯ್ತಲ್ಲ, ಪೀಠ ಮಾಡಿದ್ರು ಒಬ್ರಿಗೆ ಕೊಟ್ಬಿಟ್ಟು ಪ್ರಚಾರ ಮಾಡೋದು ಕಳಿಸಿಬಿಟ್ರೆ ವ್ಯಕ್ತಿ ಅದು ಮೂವಿಂಗ್ ಕಾನ್ಸೆಪ್ಟ್ ಅದು, ಮೂವಿಂಗ್ ಮಠ ಇದಲ್ಲ. ಮುಂದೆ ಬರ್ತಾ ಬರ್ತಾ ಜನಗಳಿದಾಯಿತು, ಕಾಲ ಕೆಟ್ಟಿತು, ಅದು ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇಲ್ಲ, ಜ್ಞಾನ ಮರ್ತೋಯ್ತು ಅದು ಬಹಳ ತಪ್ಪದು. ಜೊತೆಗೆ ಏನು ಮೇಂಟೈನ್ ಮಾಡಬೇಕಾಗಿತ್ತು ಅವರು, ಜ್ಞಾನ ಪ್ರಧಾನ ಮಾಡಿಬಿಟ್ಟಿದ್ದಿದ್ರೆ ಆಗ ತುಂಬ ಸರಿಯಾಗಿದೆ. ಜ್ಞಾನಕ್ಕೆ ಆ ಸೆಕೆಂಡರಿ ಇದ್ದ ಲೆಕ್ಕ, ಏನು ಕಾಟಾಚಾರಕ್ಕೆ ಏನು ಆಗಿದೆ ಸ್ವಲ್ಪ ಸ್ವಲ್ಪ ಹೇಳಿ ಮುಗಿಸ್ಬಿಟ್ಟಿರ್ತಾರಲ್ಲ ಆಟೆ, ಅದಾಗಬಾರ್ದು. ನಾರದಶ್ಚಿತ ಸಂವಾದಂ ಋಷೇರ್ ನಾರಾಯಣಸ್ಯ ಚ ಏಕದಾ ನಾರದೋ ಲೋಕಾನ್ ಪರ್ಯಟನ್ ಭಗವತ್ ಪ್ರಿಯ ಸನಾತನಂ ಋಷಿಂ ದ್ರಷ್ಟುಂ ಯಯೋ ನಾರಾಯಣಾಶ್ರಮಂ. ನಾರದರು ಒಂದ್ಸಲ ಏನು ಮಾಡಿದ್ರಂತೆ, ಲೋಕಾನ್ ಪರ್ಯಟನ್, ಯಾವಾಗಲೂ ಅದೇ ಕೆಲಸ ಅವರಿಗೆ, ಲೋಕದ ಸಂಚಾರ ಮಾಡ್ತಾ ಮಾಡ್ತಾ. ಭಗವತ್ ಪ್ರಿಯ, ಅತ್ಯಂತ ಲೋಕ ನೋಡೋದು ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣ ಪರಮ ಅನುಸಂಧಾನ ಮಾಡ್ತಾನೆ ಇದ್ರು. ಪ್ರತಿಯೊಂದು ವಸ್ತು ಕಂಡಾಗಲೂ ಕೂಡ ದೇವರ ಸ್ಮರಣೆ ಆಗಬೇಕು, ಅದು ಸೃಷ್ಟಿ. ಆದ್ದರಿಂದ ಸನಾತನಂ ಋಷಿಂ ದ್ರಷ್ಟುಂ ಯಯೋ ನಾರಾಯಣಾಶ್ರಮ, ನಾರಾಯಣಾಶ್ರಮ ಬದರಿ ಬಂದರು, ನಾರಾಯಣಾಶ್ರಮ ಬದರಿ ಅಂತ ಅಲ್ಲಿ ಬಂದರು. ಯಾಕೆ ಸನಾತನ ಋಷಿ ನೋಡೋಕ್ಕೆ, ಸನಕ ಸನಂದನ ಸನಾತನ, ಆ ಸನಾತನ ಅಲ್ಲ, ಸನಾತನ ಅಂದರೆ ತುಂಬ ಅನಾದಿನಿತ್ಯನಾದ ಋಷಿ ಅಂತ ಅರ್ಥ. ಸನಾತನ ಸದಾತನ ಎವರ್ ಎಕ್ಸಿಸ್ಟಿಂಗ್ ಅಂತ ಅರ್ಥ. ನಾರಾಯಣ ಹತ್ರ ಬಂದರು. ಯೋಸೌ ಭಾರತ ವರ್ಷೇಸ್ಮಿನ್ ಕ್ಷೇಮಾಯ ಸ್ವಸ್ಥ ಏನೃಣಾಂ ಧರ್ಮ ಜ್ಞಾನ ಶಮೋಪೇತಃ ಸಾಕಲ್ಯಾದಾಸ್ತಿತಸ್ತಪಃ ತತ್ರೋಪವಿಷ್ಟ ಋಷಿಭಿ. ಈಗ ಯಾಕೆ ನಾರಾಯಣ ರೂಪಕ್ಕೆ ಬಂದರು ಅಂದರೆ, ಯೋಸೌ ಭಾರತೇ ವರ್ಷೆ, ಈ ಪರಮಾತ್ಮ ಭರತಖಂಡದಲ್ಲಿ ಕ್ಷೇಮಾಯ ಸ್ವಸ್ಥಯೇ ನೃಣಾಂ, ಜನಗಳ ಕ್ಷೇಮಕ್ಕೋಸ್ಕರ ಸ್ವಸ್ತಿಗೋಸ್ಕರ, ಧರ್ಮಜ್ಞಾನ ಶಮೋಪೇತಃ, ಧರ್ಮೋಪೇತಃ ಜ್ಞಾನೋಪೇತಃ ಶಮೋಪೇತಃ, ಧರ್ಮ ಜ್ಞಾನ ಶಮಗಳಿಂದ ಕೂಡಿದವನಾಗಿ. ಎಷ್ಟು ಕೂಡಿದವನಾಗಿ ಅಂದರೆ ಸಾಕಲ್ಯ ಅಬ್ಸಲ್ಯೂಟ್ ಆಗಿ ಕೂಡಿದವನಾಗಿ. ಆಸ್ಥಿತ ತಪಃ, ತಪಸ್ ಮಾಡಿಕೊಂಡಿದ್ದಾನೆ ಪರಮಾತ್ಮ. ಬದಲಿರುವುದರಲ್ಲಿ ನಾರಾಯಣ ತಪಸ್ಸಿನ ರೂಪದಲ್ಲಿ ಕೂತಿರೋದು ಗೊತ್ತಾಯ್ತಾ. ದೊಡ್ಡ ಬದಿ ಎಲ್ಲರಲ್ಲೂ ತಪಸ್ಸಿನ ಮಾಡ್ತಾ ಕೂತಿದ್ದಾನೆ. ಯಾಕೆ ಲೋಕ ಕಲ್ಯಾಣಕ್ಕೋಸ್ಕರ, ಪರಮಾತ್ಮ ತನ್ನ ಕಲ್ಯಾಣಕ್ಕೆ ಅಂತ ಹೇಳಬಾರ್ದು. ಯಾತಕ್ಕೆ? ಪರಮಾತ್ಮನ ಕಲ್ಯಾಣದ ಪ್ರಶ್ನೆ ಏನಿಲ್ಲ, ಪರಿಪೂರ್ಣನಾದ್ರಿಂದ ಅನಕಲ್ಯಾಣ. ಲೋಕ ಕಲ್ಯಾಣ ತಪಸ್ ಮಾಡ್ತಾ ತೋರಿಸ್ತಾನೆ, ತಪಸ್ ಮಾಡೋದೇ ಲೋಕ ಕಲ್ಯಾಣ ಅಂತ ಹೇಳೋದಕ್ಕೋಸ್ಕರ ಹಂಗೆ ಮಾಡ್ತಾ. ಇದು ತಪಸ್ಸು ಅಂದರೆ ಏನು ಮಾಡ್ತಾ ಇದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ. ಸೊ ಜ್ಞಾನವೇ ತಪಸ್ಸು ಅಂತ ತೋರಿಸ್ತಾನೆ. ಜ್ಞಾನಕ್ಕಿಂತ ದೊಡ್ಡ ತಪಸ್ಸಿಲ್ಲ ಭವತಿ. ಹುಡುಗ ಓದ್ತಾನೆ ಅಂತ ಅಷ್ಟೇ ಗುಡ್ಡು ಅಂತಾರೆ. ಯಾತಕ್ಕೆ? ಮುಂದೆ ಬರ್ತಾನೆ ಭಾರಿ ಮುಂದೆ ಅರ್ಥ, ಓದ್ತಾರೆ ಭಾರಿ ಮುಂದೆ ಬರ್ತಾನೆ ಅಂತ ಅರ್ಥ. ಇಲ್ಲಿ ಓದೋದು ಭಾರಿ ಮುಂದೆ ಬರ್ತಾನೆ ಅಂತ ಹೇಗೆ ಹೇಳ್ತಾರೋ, ಶಾಸ್ತ್ರಾಧ್ಯಯನ ಮಾಡೋದು ಭಾರಿ ಮುಂದೆ ಬರ್ತಾನೆ, ಒಳ್ಳೆ ಎಲ್ಲ ರೀತಿಯಾದ ಪ್ರಗತಿ ಸಿಗುತ್ತೆ ಅಂತ ಅರ್ಥ. ನಾರಾಯಣಸ್ಯ ಚ ಯೋಸೌ ಅಂತ ಹೇಳ್ತಾರೆ. ಮಧುಕ್ತಿ ಪ್ರಮಾಣ ವಸ್ತು ನಾರಾಯಣೇನ ಸಂಗಮ ಕಥಂ ಕಥಂ ಭೋ ಅಭೂತ್ ನಾರಾಯಣ ಇತ್ಯತ್ರ ಏರೇತಿ ನಾರಾಯಣಾಶ್ರಮ ತತ್ರ ಕಿಂ ಕುರ್ವನ್ಯೋ ಕಿಂ ಯೋಜನ ಆಸ್ತೆ ಇತ್ಯತ್ರಾಹ ಕಿಂ ಪ್ರಯೋಜನ ಆಸ್ತೆ ಪರಮಾತ್ಮ ತಪಸೋ ಅಂಗವೈಕಲ್ಯ ಪರಿಹಾರಾಯ ಸಾಕಲ್ಯಾದಿತ್ಯುಕ್ತಂ. ಅಂಗವೈಕಲ್ಯ ಪರಿಹಾರ ಆದ್ರೇನು, ತಪಸ್ಸಿಗೆ ಯಾವ ನ್ಯೂನತೆಯೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಸಾಕಲ್ಯೇನ, ಯಾವುದೇ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅಂಗವಿಕಲತೆ. ಇದು ಜ್ಞಾನ, ನಮಗೆ ಕೈಕಾಲಿಲ್ಲ ಅಂಗವಿಕಲತೆ ಗೊತ್ತಾಗ್ತದೆ. ಜ್ಞಾನ ಭಕ್ತಿವಿಲ್ಲ ಅಂದರೆ ಸ್ಪಿರಿಚುವಲ್ ಅಂಗವಿಕಲತೆ ಇದ್ದ ಅರ್ಥ. ಸ್ಪಿರಿಚುವಲಿ ಏನೋನು ಹ್ಯಾಂಡಿಕ್ಯಾಪ್ಡ್ ಇದ್ದಾಗ, ಜ್ಞಾನ ಇಲ್ಲ ಭಕ್ತಿ ಇಲ್ಲ ವೈರಾಗ್ಯ ಇಲ್ಲ, ಅಂದರೆ ಮೂರು ಇರಬೇಕು, ಮೂರು ಅಂಗಗಳು ಅದರಲ್ಲಿ. ಒಂದಿಲ್ಲದೆ ಹೋದರೂ ಕೂಡ ಏನದು ಅಂಗವಿಕಲತ್ವ, ಸ್ಪಿರಿಚುವಲಿ ಅಂಗವಿಕಲ. ಅದಕ್ಕೆ ಪರಮಾತ್ಮ ಮಾಡೋ ತಪಸ್ಸಲ್ಲಿ ಅಂಗವೈಕಲ್ಯನೇ ಇರಲಿಲ್ಲ. ಧರ್ಮ ಸುಕೃತ್ ಇವೆಲ್ಲ ಅಂಗಗಳು. ಯಾವುದು ಅಂಗಗಳು? ಧರ್ಮ ಶಮ ಜ್ಞಾನ ಶಪ ಅವೆಲ್ಲ ಕೂಡ ಅಂಗಗಳು. ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಊನತೆ ಆಗೋದು. ಅಂಗ ಇಲ್ಲ ಅಂಗಹೀನ ಬೇರೆ, ಅಂಗ ಊನ ಬೇರೆ. ಕಡಿಮೆ ಇದ್ದರೆ ಊನ, ಏನಿದೆ ಹೋದರೆ ವಿಕಲ. ಯಾವುದೂ ಆಗಬಾರ್ದು ಹೇಳೋದು. ಧರ್ಮ ಜ್ಞಾನ ಸಮೋಪೇತ ಧರ್ಮ ಸುಕೃತಂ ವಿಹಿತಾಚಾರೋ ವಾ. ಧರ್ಮ ಅಂದರೆ ಆಚಾರ, ಜ್ಞಾನ ಅಂದರೆ ವಿಚಾರ, ಶಮ ಅಂದರೆ ನಿಷ್ಠೆ. ಮೂರು ಬೇಕಾದದ್ದು. ಸ್ವಪರ ಪದಾರ್ಥಾವಗಾಹಿ ಭರತವರ್ಷ ಇಡೀ ಇವತ್ತಿಗೆ ಇಡೀ ಜಗತ್ತೇ ಭರತಖಂಡ ಭರತವರ್ಷ ಇವತ್ತು. ಅದರಲ್ಲಿ ಹಿಮಾಲಯದಿಂದ ಕನ್ಯಾಕುಮಾರಿಯವರು ಭರತಖಂಡ ಖಂಡ ಆ ಭಾಗ ಮಾತು. ಮನೆಯಲ್ಲಿ ದೇವ್ರ ಮನೆ ಇದ್ರೆ ಹಾಗೆ ಮನೆ ಎಂಬುದು ಪದ ಭರತವರ್ಷ ಇದ್ದಾಗೆ. ಅದು ಭರತಖಂಡ ಅಂಬದು ಏನೋ ದೇವ್ರ ಮನೆ ಇದ್ದಾಗೆ. ಒಳ್ಳೆ ಸಾಧನೆ ಬಹಳ ಮುಖ್ಯವಾದ ಜಾಗ ಅದು. ತಪಸ್ ಮಾಡ್ತೀವಿ ಅಂತೇಳಿ ಬಾತ್ರೂಮಲ್ಲಿ ತಪಸ್ ಮಾಡೋಕ್ಕಾಗತ್ತಾ? ಅದು ಎಲ್ಲಿ ಮಾಡ್ಬೋದು? ದೇವ್ರ ಮನೇಲಿ ಮಾಡ್ತಾರೆ, ಡ್ರಾಯಿಂಗ್ ರೂಮ್ ಮಾಡೋಕ್ಕಾಗುತ್ತೆ, ವರಾಂಡದಲ್ಲಿ ಮಾಡೋಕ್ಕಾಗತ್ತಾ? ಅದಕ್ಕೆ ದೇವ್ರ ಮನೆ ಅಂತ ಭರತಖಂಡ ದೇವ್ರ ಮನೆ ಇದ್ದಾಗೆ. ಇಲ್ಲಿ ತಪಸ್ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ ಅಂತ ಅರ್ಥ. ಇಡೀ ಇರೋ ಇವ ಸಿಕ್ಕಿರೋ ಜಗತ್ತಲ್ಲ ಭರತ ವರ್ಷನೇ ಗೊತ್ತಾಯ್ತಾ. ಅಮೇರಿಕಾ ಇವರು ಎಲ್ಲ ಭರತ ವರ್ಷನೇ. ಅದಕ್ಕೆ ಭರತ ವರ್ಷ ಸಾಧನ ಭೂಮಿ ಅನ್ನಲಿಲ್ಲ, ಭರತಖಂಡ ಸಾಧನ ಭೂಮಿ ಅಂತ ಕರೆದಿದ್ದೆ. ನಾರಾಯಣೇನ ಸಂಗಮ ಕಸ್ಮಿನ್ ಅದನ್ನ ಹೇಳೋ ಭರತವರ್ಷೆ ಭರತಖಂಡೆ. ಭರತವರ್ಷ ದೊಡ್ಡದು, ಭರತಖಂಡ ಸಣ್ಣದು. ಇಂಡಿಯಾ ಕರ್ನಾಟಕ ಅಂತ ಕರೆದ್ರೆ ಹಾಗ ಹಾಗೆ. ಹಾ, ಹಿಂದಿನ ಕಾಲಕ್ಕೆ ಎಲ್ಲಿ ಬೇಕಾದ್ರೆ ಬರ್ಬೋದಾಗಿತ್ತು, ಗೊತ್ತಾಯ್ತಾ. ಅದರಲ್ಲೂ ಭರತಖಂಡ ಆಗಲೂ ಶ್ರೇಷ್ಠನೆ. ಈಗ ಮಾತ್ರ ಭರತಖಂಡ ಅಷ್ಟೇ ಸಾಧನೆ, ಬೇರೆ ಕಡೆ ಸಾಧನೆ ಇಲ್ಲ. ಹಿಂದಿನ ಕಾಲಕ್ಕೆ ಎಲ್ಲದ ಕಲಿಯುಗದಲ್ಲಿ ಮಾತ್ರ ಭರತಖಂಡದಲ್ಲಿ ಅಲ್ಲೇ ಸಾಧ್ಯ ಆಗೋದು, ಎಲ್ಲ ಕಡೆ ಆಗೋದಿಲ್ಲ ಈಗ. ಆದ್ದರಿಂದ ಭರತಖಂಡದಲ್ಲೇ ಆಗಬೇಕು, ಬೇರೆ ಕಡೆ ಆಗೋದಿಲ್ಲ. ಇದು ಇರೋದೆಲ್ಲ ಜಮೋದ್ವೀಪನೇ ಇವತ್ತು, ಅದಕ್ಕೆ ಹೇಳಿತ್ತು ಇರೋದೆಲ್ಲ ಭರತ ವರ್ಷ, ಅದಕ್ಕೆ ಹೇಳಿತ್ತು. ಎಲ್ಲಿ ಇವತ್ತು ಇಲ್ಲ, ಎಲ್ಲ ಖಂಡದಲ್ಲಿ ಸಿಕ್ಕೇ ಇಲ್ಲ ಫಸ್ಟು, ಗೊತ್ತಾ. ಸಿಕ್ಕಿರೋದು ಪೂರ್ತಿ ಇದಕ್ಕೆ ಸೇರಿದ್ದೇನೆ, ಭರತ ವರ್ಷ ಸೇರಿದ. ಜಂಬೂ ಖಂಡದ ಜಂಬೂದ್ವೀಪನೇ ಪೂರ್ತಿ ಸಿಕ್ಕಿಲ್ಲ, ಇನ್ನು ಹೇಳ್ಬೇಕು. ಉಳುದ್ವೀಪಗಳು ಬಿಟ್ಬಿಡಿ, ಜಂಬೂದ್ವೀಪ ಕೂಡ ಪೂರ್ತಿ ಸಿಕ್ಕಿಲ್ಲ. ಸಿಕ್ಕಿರೋದಲ್ಲಿ ಉಳಿದಿದ್ದೆಲ್ಲ ಭರತ ವರ್ಷನೇ, ಅದರಲ್ಲಿ ಭರತಖಂಡ. ನಾರಾಯಣೇನ ಸಂಗಮ ಕಥಂ ಅಭೂತ್ ನಾರದ ನಾರದಸ್ಯ ಇತ್ತತ್ರ ಏಕದೇತಿ ಕಸ್ಮಿನ. ತುಂಬ ಕಾರಣ ಕೊಡ್ತಾರೆ, ಎಲ್ಲಿ ವೇದ ಘೋಷಗಳು ಆಗ್ತಾ ಇರ್ತವೆ ಸಾತ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾರೆ. ಅದು ಸಾಧನ ಭೂಮಿ ಆಗುತ್ತೆ, ಅರ್ಥ ಆಯ್ತಾ. ಇವತ್ತು ಗೊತ್ತಿದೆ, ಈಗ ಮನೆ ಹತ್ತಿರದ ಮೊಬೈಲ್ ಟವರ್ ಇದ್ರೆ ಬರುತ್ತೆ ಅಂತ ಗೊತ್ತಲ್ಲ, ಡೇಂಜರ್ ಅಂತೇಳಿ. ಅದೇ ರೀತಿ ಪಾಠ ಅಂದರೆ ಸೌಂಡ್ಗೂ ಎಫೆಕ್ಟ್ ಇದೆ ಅಂತ ಗೊತ್ತಾಯ್ತಲ್ಲ. ಈಗ ಮೈಕ್ರೋವೇವ್ ವ್ಯವಸ್ಥೆಯಿಂದ ಕೆಲಸ ಆಗುತ್ತೆ. ಪಾಠ ಪ್ರವಚನ ಮಾಡಿದ ಜಾಗದೊಳಗೆ ಏನಾಗುತ್ತೆ, ಇವತ್ತು ಹೇಳ್ತಾರೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ವಸುಧಾರ ಅಂತಿದೆಯಲ್ಲ ವಸುಧಾರ ಫಾಲ್ಸ್, ಅಲ್ಲಿ ನಾಲ್ಕು ಇದು ಬಿಡ್ತಿದ್ದಂತೆ ಮೊದಲು, ಈಗ ಒಂದೇ ಬಿಡೋದು, ನಾಲ್ಕು ಬಿಡ್ತಿದ್ವಂತೆ. ಅಲ್ಲಿ ಹೇಳ್ತಾರೆ ನಾಲ್ಕು ಬರಿಯ ಧಾರೆಗಳಲ್ಲ, ತ್ರಯಿ ಧಾರಾದ್ವಾರ ಶ್ರೂಯತೆ, ಅಲ್ಲಿ ಹೋದರೆ ವೇದ ಘೋಷ ಕೇಳುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಆ ಥರ ಒಂದು ಸರ್ಟಿಫೈಡ್ ಲಿಕ್ವಿಫೈಡ್ ಫಾರ್ಮಲ್ ಇದೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಇತ್ತು. ಅದು ಎಲ್ಲೆಲ್ಲಿ ಜ್ಞಾನ ಕಾರ್ಯ ನಡೆದಿರುತ್ತೋ ಅಲ್ಲಿ ಏನಿರುತ್ತೆ, ಅಲ್ಲಿ ಆಗ ಆಪರೇಷನ್ ಬರುತ್ತೆ ಅಷ್ಟೇ ಅಲ್ಲ, ಎಫೆಕ್ಟ್ ಹಾಗೆ ಉಳ್ಕೊಂಡಿರುತ್ತೆ. ಇವತ್ತು ಹೋಮ ಮಾಡಿರ್ತಾರಲ್ಲ ಎಲ್ಲ ತೆಗೆದು ಬಿಡ್ತಾರೆ, ಮರುದಿವಸ ತೆಗೆದು ಬೆಚ್ಚಗಿರುತ್ತೆ ಅಲ್ಲಿ ಇನ್ನೂ ಕೂಡ. ಮರುದಿವಸ ಮಾಡಿದವರು ಬೆಚ್ಚಗಿರುತ್ತೆ, ಅಂದರೆ ಈ ಬೆಂಕಿ ಮಾಡಿರೋ ಈ ಬೆಂಕಿಗೆ ಎಷ್ಟು ಶಕ್ತಿ ಇದ್ದರೆ, ಶಾಸ್ತ್ರೋಕ್ತ ಹೋಮ ಮಾಡಿದಾಗ ಹೇಗಿರುತ್ತೆ ಅದು. ಅದಕ್ಕೆ ರಾಯರು ಏನು ಮಾಡಿದ್ರು, ಪ್ರಹ್ಲಾದ ಯಜ್ಞ ಮಾಡಿದ ಸ್ಥಳ ಅಂತ ಯಾತಕ್ಕೆ ತೊಗೊಂಡಿರೋದನ್ನ, ಈ ಕೋಟಿ ಕೋಟಿ ವರ್ಷದಿಂದ ಜಾಗ ಅದು. ಆದರೂ ಸಿದ್ಧಿ ಹೋಗಿಲ್ಲ ಅಲ್ಲಿ, ಅರ್ಥ ಆಯ್ತಾ. ಸಿದ್ಧಿ ಹಾಗೆ ಉಳ್ಕೊಂಡಿದೆ. ಆದ್ದರಿಂದ ಒಳ್ಳೆ ಪುಣ್ಯ ಕಾರ್ಯ ಯಾರು ಮಾಡ್ತಾರೆ ಎಂಬುದರ ಮೇಲೆ ಸಿದ್ಧಿ ಎಷ್ಟೊತ್ತಿರುತ್ತೆ ಗೊತ್ತಾಗುತ್ತೆ. ಚಿಕ್ಕ ಅಡುಗೆ ಮಾಡ್ತಾರೆ ಆರೇ ಹೋಗುತ್ತೆ, ದೊಡ್ಡ ಅಡುಗೆ ಮಾಡಿದಾಗ ಜ್ಯೂಸ್ ಕಟ್ಟಲೇಬೇಕು. ದೊಡ್ಡ ಅಡುಗೆ ದೊಡ್ಡ ಜ್ಞಾನ ಕಾರ್ಯ ಮಾಡಿದರೆ ಎಫೆಕ್ಟ್ ಜಾಸ್ತಿ ಇರುತ್ತೆ. ನೈಮಿಷಾರಣ್ಯ ಆದಿಗಳಲ್ಲಿ ಹಾಗೆ, ಇವತ್ತೇನೂ ಇಲ್ಲ ಅಲ್ಲಿ, ಬಟ್ ಎಷ್ಟೋ ಸಾವಿರಾರು ವರ್ಷದ ಜಾಗ ನಡೆದಿದ್ದಾದ್ರಿಂದ ಅಲ್ಲಿ ಹೋದರೆ ಒಳ್ಳೆ ಸಿದ್ಧಿ ಜಾಗಗಳು ಅಂತ ಅರ್ಥ. ಅದನ್ನು ಹೇಳೋದಕ್ಕೆ ಒಳ್ಳೆ ಸ್ಥಳ ಸಿದ್ಧಿ ಬೇಕು. ಅದಕ್ಕೆ ಶಮೋ ನಿಷ್ಠ ಏತೇ ರೂಪೇತಃ ಲೋಕದೃಷ್ಟ್ಯ ಏತದುಕ್ತಂ. ಪರಮಾತ್ಮನ ಇವೆಲ್ಲ ಬೇಕಾ ಅಂತ ಕೇಳಿದರೆ ಲೋಕದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ನಾರಾಯಣ ಏನೂ ಬೇಕಿಲ್ಲ. ತ್ರಯೋಪವಿಷ್ಟಂ ತತ್ರೋಪವಿಷ್ಟಂ ಋಷಿಭಿಃ ಕಲಾಪ ಗ್ರಾಮವಾಸಿಭಿಃ ಪರಿತಂ ಪ್ರಣತೋ ಅನುಪೃಚ್ಛದ್ವಿಃ ಅನುಪೃಚ್ಛತ್ ಇದಮೇವ ಕುರುದ್ವಃ. ಪರಮಾತ್ಮನಲ್ಲಿ ಕೂತಿದ್ದಾನೆ, ಹತ್ತಿರದಲ್ಲೇ ಕಲಾಪ ಗ್ರಾಮ ಇದೆ, ವೆರಿ ಇಂಪಾರ್ಟೆಂಟ್. ಹತ್ತಿರದಲ್ಲಿ ಬದರಿ ಹತ್ತಿರ ಅಂತ ಹೇಳಿದ್ದಾರೆ, ಉದ್ಧವನ ಕಳಿಸಿದ್ದ ಅಲ್ಲಿಗೆ ಕಲಾಪ ಗ್ರಾಮಕ್ಕೇನೆ. ಇವತ್ತದು ಸಿಗೋದಿಲ್ಲ, ಕಲಾಪ ಗ್ರಾಮ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ತತ್ರೋಪವಿಷ್ಟಂ ಋಷಿಭಿಹಿ ಕಲಾ ಋಷಿಗಳ ಕಲಾಪ ಗ್ರಾಮ, ಬರೀ ಋಷಿಗಳು ಸೇರ್ಕೊಂಡ್ಬಿಟ್ಟಿದ್ರು, ಋಷಿಗಳಿರೋ ಜಾಗ. ಪರೀತಂ ಪ್ರಣತಃ ಅಪೃಚ್ಛತ್ ಇದಂ ಏವ ಕುರುದ್ವಃ. ನಾರಾಯಣ ಹತ್ರ ಹೋಗಿ ನಮಸ್ಕಾರ ಮಾಡಿ, ಪ್ರಣತಃ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟು, ಈ ಪ್ರಶ್ನೆ ಕೇಳಿದೆಯಲ್ಲ ಅದೇ ಪ್ರಶ್ನೆ ಅವರು ಕೇಳಿದರು, ಇದೇ ಪ್ರಶ್ನೆ ಅವ್ರು ಕೇಳಿದ್ದಾರಾದ್ರೆ ಉತ್ತರ ಸಿಕ್ಬಿಡುತ್ತೆ ಅಂತ ತಾತ್ಪರ್ಯ. ತಸ್ಯ ಅವೋ ತಸ್ಮಾ ಅವೋಚತ್ ಭಗವಾನ್ ಋಷೀಣಾಂ ಶೃಣ್ವತಾಮಿಮಂ ಯೋ ಬ್ರಹ್ಮವಾದಃ ಪೂರ್ವೇಷಾಂ ಜನಲೋಕಾ ನಿವಾಸಿನಾಂ. ತಸ್ಮೈ ಅವೋಚತ್ ಭಗವಾನ್ ಋಷೀಣಾಂ ಶೃಣ್ವತಾಮಿಮಾಂ. ಅಲ್ಲಿ ಪರಮಾತ್ಮ ಕೂತಿದ್ದಾನೆ, ಅನೇಕ ಋಷಿಗಳಿದ್ದಾರೆ. ನಾರದನ ಪ್ರಶ್ನೆ ಕೇಳಿದರು, ಪರಮಾತ್ಮ ನಾರದ ನಿಮಿತ್ತ ಮಾಡಿಕೊಂಡು ಶೃಣ್ವತಾಂ ಋಷೀಣಾಂ, ಅಲ್ಲಿ ಕೂತು ಋಷಿಗಳಿಗೆಲ್ಲ ಕೇಳಿ ಹಾಕಿ ಹೇಳ್ತಾ ಇದ್ದಾನೆ. ಅಂದರೆ ಒಬ್ಬರು ಕೇಳಿದ ಪ್ರಶ್ನೆಗೆ ಅಷ್ಟು ಜನಕ್ಕೂ ಉಪಯೋಗ ಆಯ್ತು ಅದರಿಂದ. ತಸ್ಮೈ ಅವೋಚತ್ ಭಗವಾನ್ ಋಷೀಣಾಂ ಶೃಣ್ವತಾಂ ಇಮಾಂ, ಎಲ್ಲ ಋಷಿಗಳು ಕೇಳ್ತಿರ್ಬೇಕಾದ್ರೆ ಹೇಳ್ತಾ ಇದ್ದಾನೆ. ಯೋ ಬ್ರಹ್ಮವಾದಃ ಪೂರ್ವೇಶಾಂ ಜನಲೋಕ ನಿವಾಸಿನಾಂ. ಯಾವುದೊಂದು ಹಿಂದಿನ ಕಾಲದ ಬಂದಿರೋ ವಿಚಾರ ಬಂತಲ್ಲ, ಇಮಂ ವ್ಯವಸ್ಥತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಂ, ಅದು ಬರೀ ಎಲ್ಲ ಕಾಲದ ಅನಾದಿನಿತ್ಯವಾದ ಶಾಸ್ತ್ರ. ಜನಲೋಕ ನಿವಾಸಿನಾಂ, ತಪೋಲೋಕ ಜನಲೋಕ ಅಂತ ಕೇಳಿದ್ದೇವಲ್ಲ, ಅಲ್ಲೆಲ್ಲ ಹೋದವ್ರು ವಾಪಸ್ ಬರೋದಿಲ್ಲ, ಎಲ್ಲ ಸಾಧನೆ ಮಾಡ್ಕೊಂಡು ಹೊರಬೋದು. ಅಲ್ಲಿರೋದು ಏನು ಬ್ರಹ್ಮವಾದ ಗೊತ್ತಿತ್ತಲ್ಲ ಪರಮಾತ್ಮ, ಅದನ್ನು ತಿಳಿಸ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ, ಸ್ವಯಂಭುವಂ ಬ್ರಹ್ಮಸತ್ರಂ ಜನಲೋಕೇ ಅಭವತ್ಪುರ ತತ್ರ ತತ್ರತ್ಯಾಂ ಮಾನಸಾನಾಂ ಮುನೀನಾಂ ಊರ್ಧ್ವರೇತಸಾಂ ಶ್ವೇತದ್ವೀಪಂ ಗತವತಿ ತ್ವಯಿ ದ್ರಷ್ಟುಂ ತ್ವಮೇತಮೀಶ್ವರಂ ಬ್ರಹ್ಮವಾದಃ ಸುಸಂವೃತ್ತಃ ಶ್ರುತಯೋ ಯತ್ರ ಶೇರತೇ. ಸ್ವಯಂಭುವಂ ಬ್ರಹ್ಮಸತ್ರಂ ಜನಲೋಕೆ ಅಭವತ್ತುರ. ಆಗ ಸಾಕ್ಷಾತ್ ಬ್ರಹ್ಮದೇವರು ಒಂದು ಯಜ್ಞ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಸತ್ರ ಅಂದರೆ ಜ್ಞಾನಸತ್ರ, ವೇದಸತ್ರವನ್ನು ಜನಲೋಕದಲ್ಲಿ ಮಾಡ್ತಾ ಇದ್ದಾರೆ. ತತ್ರತ್ಯಾನಾಂ ಮಾನಸಾನಾಂ ಮುನಿಭಿಹಿ ಊರ್ಧ್ವರೇತಸಾಂ, ಅವರೆಲ್ಲರನ್ನ ಕೇಳಲ್ಪಟ್ಟು ಅವರ ಅನುಗ್ರಹಕ್ಕೋಸ್ಕರ ದೊಡ್ಡ ಒಂದು ಜ್ಞಾನಯಜ್ಞವನ್ನು ಮಾಡಿದರು. ಶ್ವೇತದ್ವೀಪಂ ಗತವತಿ ತ್ವಯಿ ದ್ರಷ್ಟುಂ ತಮೀಶ್ವರಂ, ಶ್ವೇತದ್ವೀಪಂ ಗತವತಿ ತ್ವಯಿ ದ್ರಷ್ಟುಂ ತಮೀಶ್ವರಂ. ಶ್ವೇತದ್ವೀಪಕ್ಕೆ ಹೋಗಿದ್ರಂತಾಗ ಯಾರು ನಾರದ ಮುನಿಗಳು ಶ್ವೇತದ್ವೀಪಕ್ಕೆ ಹೋಗಿದ್ರು. ನಾರದನಲ್ಲಿರಲಿಲ್ಲ. ಬ್ರಹ್ಮವಾದಃ ಸುಸಂವೃತ್ತ ಶ್ರುತಯೋ ಯತ್ರ ಸೇರತೆ, ಆಗ ಎಲ್ಲ ಶ್ರುತಿಗಳ ಸಂಗಮವಾಗತಕ್ಕಂಥ ಬ್ರಹ್ಮವಾದವನ್ನು ಅಲ್ಲಿ ನಡೆಸಿದರು. ತತ್ರಾಪಿ ಅಯಮಭೂತ್, ನಾರದರಿಗೆ ಯಾತಕ್ಕೆ ಹೇಳಬೇಕಾದ್ರೆ ನೀವು ಅಂತ ಅಲ್ಲಿರಲಿಲ್ಲ, ಅಲ್ಲಿ ನಡೆದಿದ್ದೇ ಹೇಳ್ತಾರೆ ಅಂತ ಪರಮಾತ್ಮ ಹೇಳ್ತಾರೆ. ಸೊ ಪರಂಪರೆಯಿಂದ ಬಂದಿರೋ ಅಂಶ ಅಂತ ಹೇಳೋದಕ್ಕೆ ಹೇಳಿದ್ದು, ನಾರದ ಅಲ್ಲೇ ಇದ್ದಿದ್ರೆ ಗೊತ್ತಿರ್ತಿತ್ತಾಗಲೇ ಕೇಳ್ತಿದ್ದಿಲ್ಲ ಅಂತ ಅರ್ಥ. ತತ್ರ ಅಪಿ ಅಯಂ ಅಭೂತ್ ಪ್ರಶ್ನಃ ತ್ವಂ ಮಾಂ ಯದನು ಪೃಚ್ಛಸಿ, ತತ್ರ ಅಪಿ ಅಲ್ಲೂ ಕೂಡ ಮಾಂ ನನ್ನನ್ನು ಯಹ ಪ್ರಶ್ನಃ ತ್ವಂ ಪ್ರಶ್ನಃ, ಈ ಪ್ರಶ್ನೆ ಕೇಳಿದೆಯಲ್ಲ ಇದೇ ಪ್ರಶ್ನೆ ಅಲ್ಲಿ ಬಂದಿತ್ತು. ಯತ್ ಯಾವುದನ್ನು ನೀನು ಅನುಪೃಚ್ಛಿಸಿ ಕೇಳ್ತಾ ಇದ್ದೀಯಲ್ಲ, ಈ ಪ್ರಶ್ನೆ ಕೇಳಿದ್ರಲ್ಲ ವೇದಗಳು ಹೇಗೆ ಹೇಳುತ್ತೆ ಏನು ಅಂತ ಕೇಳಲಿಲ್ಲ, ಆ ಪ್ರಶ್ನೆ ಅಲ್ಲೇ ಆ ವಿಷಯ ಬಂತ. ಅಲ್ಲಿ ತುಲ್ಯವ್ರತ ತಪಶೀಲಾ ತುಲ್ಯಸ್ವೀಯಾರಿ ಮಧ್ಯಮಾ ಅಪಿ ಚಕ್ರು ಪ್ರವಚನಂ ಏಕಂ ಶುಶ್ರುವೇ ಶುಶ್ರೂಷವೇ ಅಪರೇ. ತುಲ್ಯವ್ರತ ತಪಶೀಲಾ, ಅವರೆಲ್ಲ ಹೇಗಿದ್ರು ಗೊತ್ತ ಆಡಿಯನ್ಸಲ್ಲಿ, ತುಲ್ಯವ್ರತರು ತುಲ್ಯ ತಪಸ್ಕರು ತುಲ್ಯಶೀಲರು, ಒಂದೇ ವಿಧವಾದ ವ್ರತ ಮಾಡಿದವರು, ತಪಸ್ ಮಾಡಿದವರು, ಒಳ್ಳೆ ನಡತೆ ಇದ್ದವರು ಅಂತ ಎಲ್ಲ ಲೈಕ್ ಮೈಂಡೆಡ್. ಈ ಮೆಡಿಕಲ್ ಕಾನ್ಫರೆನ್ಸ್ ಆದ್ರೆ ಯಾರು ಕೂತಿರ್ತಾರೆ ಅದರೊಳಗೆಲ್ಲ, ಎಲ್ಲ ಅವರೇನೆ, ಎಲ್ಲರೂ ಸೇರೋ ಸಂಬಂಧದೊಳಗೊಂದೇನೆ. ವೇದಾಂತದಲ್ಲಿ ಮಾತ್ರ ಏನಾಗ್ತಾರೆ, ಎಲ್ಲ ಸೇರ್ಕೊಂಡ್ಬಿಡ್ತಾರೆ, ಬೇರೆ ಎಲ್ಲರೂ ಎಲ್ಲ ಕಡೆ ಸೇರೋದಿಲ್ಲ, ಆಯಾ ಸಂಬಂಧಪಟ್ಟವ್ರು ಮಾತ್ರ ಸೇರ್ತಾರೆ. ಇದರಿಂದ ಎಲ್ಲ ಯಾಕೆ ಸೇರ್ತಾರೆ, ಎಲ್ಲರಿಗೂ ಕಾಮನ್, ಇದು ಶಾಸ್ತ್ರ ಎಲ್ಲರಿಗೂ ಕಾಮನ್ ಆದ್ದರಿಂದ ಯಾರು ಬೇಕಾದ್ರೂ ಸೇರ್ಬೋದು, ಉಳಿದಕ್ಕೆಲ್ಲ ಅವರವ್ರು ಮಾತ್ರ ಸೇರ್ಬೇಕು. ಇದು ವೇದಾಂತ, ಅದು ಹೈಯೆಸ್ಟ್ ಜಾಗ ಅಲ್ಲಿ ಕೂತಿದ್ದಾರೆ. ತುಲ್ಯ ವೀರ್ಯ ಪರಿ ವೀರ್ಯ ಅರಿಮಧ್ಯಮ, ಅವ್ರು ಎಂಥವ್ರು ಗೊತ್ತಾ, ತುಲ್ಯ ಸ್ವೀಯ ತುಲ್ಯ ಹರಿ ತುಲ್ಯ ಮಧ್ಯಮ ಸ್ವೀಯ ಹರಿ ಮಧ್ಯಮರು, ಅವರೆಲ್ಲ ಹೇಗಿದ್ದವರು ಅಂತ ಕೇಳಿದ್ರೆ ಪಕ್ಷಪಾತ ಇಲ್ಲೇ ಇಲ್ಲ, ಇವರು ನಮ್ಮವರು ಇವರು ಬೇರೆಯವರು ಇವರು ಮಧ್ಯಮರು ಅನ್ನೋ ಬರ ಊಟಕ್ಕೆ ಗೊತ್ತಾಗಲ್ಲ ಮಶುರುವಾಗುತ್ತೆ. ನಮ್ಮವ್ರು ಯಾರೋ ಬರ್ತಾರೆ ಅಂತ ಕೂರಿಸ್ಬಿಡ್ತಾರೆ, ಹಾಗೆ ನೀವು ಬರಬೇಡ್ರಿ ಆ ಕಡೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಕಡೆ ಏನಿರ್ಬೇಕಲ್ಲಿ, ತುಲ್ಯ ವೀರ್ಯ ಮಧ್ಯಮ ಹರಿ ಸ್ವೀಯರು ಅಂದರೆ ನಮ್ಮವರು ಯೋಗ್ಯರು, ಹರಿಗಳು ಅಂದರೆ ಶತ್ರುಗಳು, ಮಧ್ಯಮರು ಅಂದರೆ ಇದು, ಆ ಭಾವನೆ ಇರಲಿಲ್ಲ ಅಂದರೆ ಯಾಕೆ ಅಂದರೆ ಅಂಥವ್ರು ಇಲ್ಲೇ ಇಲ್ಲ ಫಸ್ಟಲ್ಲಿ, ಇವ್ರು ನಮ್ಮವರು ಬೇರೆಯವ್ರು ಅಂತ ಹೇಳೋ ಚಾನ್ಸ್ ಯಾತಕ್ಕಿಲ್ಲ ಅಂದರೆ ಆ ಲೋಕಕ್ಕೆ ಬೇರೆಯವ್ರಿಗೆ ಎಂಟ್ರಿನೇ ಇಲ್ಲ, ತಾಮಸರಾಗಲಿ ರಾಜರ ಹೋಗೋ ಚಾನ್ಸೇ ಇಲ್ಲ, ಅದಕ್ಕೆ ಆ ರೀತಿ ನೋಡ್ಕೊಂಡಿದ್ರು ಅಂತ ಹೇಳ್ತಾರೆ. ಆ ಭಾವನೆ ಶಾರ್ಟ್ ಸೈಟೆಡ್, ಅದು ಇರಬಾರ್ದು. ಅಪಿ ಚಕ್ರಹು ಪ್ರವಚನಂ ಏಕಂ ಶುಶ್ರೂಷವೋ ಪರೇ, ಒಬ್ಬರು ಪ್ರವಚನ ಮಾಡಿ ಉಳಿದವರೆಲ್ಲ ಕೇಳ್ತಾ ಇದ್ರು. ಜ್ಞಾನ ಸತ್ರದಲ್ಲಿ ಯಾವಾಗಲೂ ಹಾಗೇನೆ, ಒಂದು 30 ಜನ ಪಂಡಿತರಿದ್ದರೆ ಒಬ್ಬರು ಮಾಡಿ ಉಳಿದವರು ಕೇಳ್ತಿರ್ತಾರೆ, ಅವ್ರು ಬಂದಾಗ ಅವ್ರು ಮಾತಾಡ್ತಾರೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಕೂತಿದ್ರು, ಕೆಲವರು ಪ್ರವಚನ ಮಾಡಿದರು, ಅವ್ರು ಮಾಡಿ ಉಳಿದವರು ಕೇಳ್ತಾ ಇದ್ರು, ಉಳಿದವ್ರು ಮಾಡಿದ ಇವ್ರು ಕೇಳ್ತಾ ಇದ್ರು. ಆ ರೀತಿ ಜ್ಞಾನ ಸತ್ರ ಅಂದ್ರೆ ಹಾಗೆ, ಒಬ್ಬರೇ ಮಾಡಿದ್ರೆ ಸತ್ರ ಅಲ್ಲ, ತುಂಬ ಜನ ಸೇರಿದ ಸತ್ರ ಅಂತ ಕರೀತಾರೆ. ಸತ್ರ ಅಂತ ಹೆಸರು ಬರ್ಬೇಕಾದ್ರೆ ತುಂಬ ಜನ ಸೇರ್ಬೇಕು, ಸನ ಅಟ್ಲೀಸ್ಟ್ ಮಿನಿಮಮ್ 2 ಇರಬೇಕು, ಅನೇಕ ಆಗಬೇಕಲ್ಲ, ಎರಡು ಮೂರು ಇಲ್ಲದವರೆಗೆ ಜ್ಞಾನ ಸತ್ರ ಅಂತ ಕರೆಯಾಗಿಲ್ಲ. ಜ್ಞಾನ ಯಜ್ಞ ಬೇರೆ ಜ್ಞಾನ ಸತ್ರ ಬೇರೆ, ಒಬ್ಬರೇ ಮಾಡ್ತಾರೆ ಜ್ಞಾನ ಯಜ್ಞ ಅಂತ, ಗೊತ್ತಾಯ್ತಾ, ಅನೇಕ ಜನ ಸೇರಿ ಮಾಡ್ತಾರೆ ಜ್ಞಾನ ಸತ್ರ, ಅದರಲ್ಲೇ ಎರಡು ಭಾಗ, ಎರಡು ಜ್ಞಾನ ಯಜ್ಞಗಳೇ, ಆದರೆ ಒಬ್ಬರು ಮಾಡಿದರೆ ಜ್ಞಾನ ಯಜ್ಞ, ತುಂಬ ಜನ ಸೇರಿ ಮಾಡಿದಾಗ ಜ್ಞಾನ ಸತ್ರ. ಇಲ್ಲಿ ಮಾಡ್ತಿರೋದು ಯಾವುದು, ಸತ್ರ, ಬ್ರಹ್ಮ ಸತ್ರಂ ಅಂತ ಕರೆದಿದ್ದಾರೆ. ಸನಂದನು ಅಲ್ಲೂ ಹಾಗೇನೆ, ಭಾಗವತ ಅವ್ರು ಹೇಳ್ತಿರ್ಬೇಕಾದ್ರೆ ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ, ಅಲ್ಲಿ ಹೇಳಬೇಕಾದ್ರೆ ಸತ್ರಂ ಸಹಸ್ರ ಸಮ ಮಾಸತ, 1000 ವರ್ಷದ ಜ್ಞಾನ ಯಜ್ಞ ಮಾಡಿದ್ರು ಅಂತ ಹೇಳ್ತಾರೆ. ಭಾಗವತ ಶುರುವಾಗೋದೆ ಹಾಗೆ, ಅಲ್ಲಿಗೆ ಸೂತ ಪುರಾಣಿಕರು ಬರ್ತಾರೆ, ಅಲ್ಲಿ ಮಾತುಕತೆ ಶುರುವಾಗಿ, ಅದು ಜ್ಞಾನ ಸತ್ರ ಅದು. ಅಪಿ ಚಕ್ರು ಪ್ರವಚನಂ ಏಕಂ ಶುಶ್ರೂಷವೋ ಅಪರೇ ಸನಂದನ ಉವಾಚ, ಅವ್ರು ಯಾರ್ಯಾರು ಏನು ಹೇಳ್ತಾರೆ ಅಂತ ಹೇಳ್ತಾರೆ, ಅದಿಷ್ಟು ನಾಳೆ ದಿವಸ. ಇದೇ ಶ್ರುತಿಗೀತ, ಇಲ್ಲಿಂದ ಪ್ರಾರಂಭ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಸಾಯಂಕಾಲ 6:30 ಗಂಟೆ ವಿಷ್ಣು ತೀರ್ಥರು ಮಹಾಶಿವರಾತ್ರಿ.